ಸಮಸ್ತಃ ಸಕಲ ಗುಣನಿಹಿ ಸರ್ವದೋಷ ವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ನಿರೋಧಲೀಲಯಾ ಗೃಹೀತಶಕ್ತಿತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತ್ಮನೆ. ಯಾವುದೀಗ ದೇಹೇಂದ್ರಿಯ ಪ್ರಾಣ ಮನೋ ಧಿಯೋಮಿ ಯದಂಶವಿದ್ಧಾಃ ಚರಂತಿ ಕರ್ಮಸು ನೈವಾನ್ಯದಾ ಲೋಹಮಿವ ಪ್ರತಪ್ತಂ ಸ್ಥಾನೇಶು ತದ್ರಷ್ಟ್ರಪದೇಶಮೇಮಿ. ಆಗಿತ್ತದ ನಮೋ ನಮಸ್ತೆಸ್ತು, ಅದು ಆಗಿತ್ತ ನಮೋ ನಮಸ್ತೆಸ್ತು ಋಷಭಾಯ ಸತ್ವತಾಂ ವಿಲೂರ ಕಷ್ಟಾಯ ಮುಹುಕ್ಕು ಯೋಗಿನಾಂ ನಿರಸ್ತ ಸಾಮ್ಯಾತಿಶಯೇನ ರಾಥಸ ಸ್ವಧಾಮನಿ ಬ್ರಹ್ಮಣಿ ರಮಿಷ್ಯತೇ ನಮಃ. ಅದರ ನಮಃ ನಮಃ ತೇ ಅಸ್ತು ಋಷಭಾಯ ಸತ್ವತಾಂ ವಿದೂರ ಕಾಷ್ಠಾಯ ಮುಹುಃ ಕುಯೋಗಿನಾಂ ನಿರಸ್ತ ಸಾಮ್ಯಾತಿಶಯೇನ ರಾಧಸ ಸ್ವಧಾಮನಿ ಬ್ರಹ್ಮಣಿ ರಮಿಷ್ಯತೇ ನಮಃ. ನಮಃ ನಮಃ ತೇ ಅಸ್ತು ಋಷಭಾಯ ಸಾತ್ವತಾಂ ಸಾತ್ವತಾಂ ಋಷಭಾಯ ತೇ ನಮೋ ನಮಃ. ಸಾತ್ವತಾಂ ಋಷಭಾಯ, ಅದಕ್ಕೆ ಅರ್ಥ ಒಟ್ಟಾಗಿ ಅರ್ಥ ಏನಂದರೆ ಮೇಲ್ನೋಟಕ್ಕೆ ಸಾತ್ವತರು ಯಾದವರು, ಯಾದವ ಶ್ರೇಷ್ಠನಾದ ಯದೋತ್ತಮನಾದ ನಮಸ್ಕಾರ. ಸಾತ್ವತ್ವದಂದರೆ ಸಾತ್ವಿಕರು, ಯೋಗ್ಯರು, ಅವರೆಲ್ಲರಿಗೂ ಕೂಡ ಸ್ವಾಮಿಯಾದಂಥ ನಿನಗೆ ನಮಸ್ಕಾರ. ಸರ್ವೋತ್ತಮಾಯ ಅಂತ ಅರ್ಥ, ಸಾತ್ವತಾಂ ಋಷಭಾಯ ಶಬ್ದಕ್ಕೆ ಸರ್ವೋತ್ತಮಾಯ. ವಿದೂರ ಕಾಷ್ಠಾಯ, ಕಾಷ್ಠ ಅಂದರೆ ಲಿಮಿಟ್, ವಿದೂ ಸಾ ಕಾಷ್ಠ ಸಾ ಪರಾಗತಿ, ಕಷ್ಟ ಬೇರೆ ಕಾಷ್ಠ ಬೇರೆ. ವಿದೂರ ಕಾಷ್ಠಾಯ, ಯಾವುದೇ ವಿಧವಾದ ಪರಿಮಿತಿಗೆ ಒಳಪಡದ ನಿನಗೆ ನಮಸ್ಕಾರ. ಮುಹು ಕುಯೋಗಿನಾಂ, ಅದು ಇನ್ನೊಂದು ರೀತಿಯಲ್ಲಿ ಕುಯೋಗಿನಾಂ ಮುಹು ವಿದೂರ ಕಾಷ್ಠಾಯ ಕುಯೋಗಿನಾಂ, ಇವರಿಗೆ ಯೋಗ್ಯರಿಗೆಲ್ಲ ದೊರಕತಕ್ಕಂಥವ್ ನೀನು, ಅಯೋಗ್ಯರಿಗೆಲ್ಲ ಕೂಡ ವಿದೂರ ಕಾಷ್ಠಾಯ, ನಿನ್ನ ಇತಿಬಿತಿ ಏನೇನು ಗೊತ್ತಾಗೋದಿಲ್ಲ ಅಂಥವನು ನೀನು. ಮುಹು ಎಷ್ಟು ವಿಚಾರ ಮಾಡಿದರೂ ಕೂಡ ಕುಯೋಗಿಗಳಿಗೆ ಸರ್ವಾತ್ಮನ ಅಚಿಂತ್ಯನಾದ ಅಜ್ಞೇಯನಾದಂಥ ನಿನಗೆ ನಮಸ್ಕಾರ. ನಿರಸ್ತ ಸಾಮ್ಯಾತಿಶಯೇನ ರಾಧಸ, ನಿರಸ್ತ ಸಾಮ್ಯಾತಿಶಯೇನ ಸಾಮ್ಯ ನಿರಸ್ತ ಸಾಮ್ಯ ನಿರಸ್ತ ಅತಿಶಯ, ಸಾಮ್ಯ ಅಂದರೆ ಸಮರಿಲ್ದವರು, ಅತಿಶಯ ಅಂದರೆ ಎಸ್ತಿಲ್ದವರು. ಲಕ್ಷ್ಮೀಕಾಂತ ಸಮಂತದೋ ವಿಕಲಯನ್ ನೈವೇದ್ಯ ದುಸ್ತೇ ಸಮಂ ಪಶ್ಯಾಮಿ ಉತ್ತಮೋಸ್ತು ದೂರತರತು ಅಪಾಸ್ತ. ಆ ರೀತಿ ಎರಡು ರೀತಿಯಲ್ಲಿ ನಿರಸ್ತ ಸಾಮ್ಯಾತಿಶಯೇನ ರಾಧಸ ಸ್ವಧಾಮನಿ ಬ್ರಹ್ಮಣಿ ರಮಿಷ್ಯತೇ ನಮಃ. ರಾಧಸ ನಿನ್ನ ವಿಶೇಷ ಮಹಿಮೆಯಿಂದ ಸ್ವಧಾಮನಿ ನಿನ್ನಲ್ಲೇನೆ, ಬ್ರಹ್ಮಣಿ ಬ್ರಹ್ಮಸ್ವರೂಪನಾದ ಅಂದರೆ ಗುಣಪೂರ್ಣನಾದ ನಿನ್ನಲ್ಲಿಯೇ ರಮಿಷ್ಯತೇ ನಮಃ, ಸ್ವರತನಾದ ನಿನಗೆ ನಮಸ್ಕಾರ. ಸ್ವಧಾಮನಿ ರಮಿಷ್ಯತೆ ಅಂದರೂ ಒಂದೇ, ಸ್ವರತ ಅಂದರೂ ಒಂದೇ, ಸ್ವರತನಾದ ನನಗೆ ನಮಸ್ಕಾರ. ಈಗ ಅರ್ಥ ಹೇಳುತ್ತಾರೆ. ನಿತ್ಯ ನಿರತಿಶಯ ಆನಂದಪೂರ್ಣೋಪಿ ಭಕ್ತಾನುಕಂಪೆಯ ಪೂಜಾಂ ಗೃಹೀತಂ ಅತ್ರ ಆಗತ್ಯ ಸ್ಥಿತಃ ಅಸ್ಯ ಭಕ್ತ್ಯ ಸೂಕ್ಷ್ಮಯ ಪೂಜೆಯೈವ ಪೂಜಕಾನಾಂ ಜ್ಞಾನದ್ವಾರ ಮುಕ್ತಿ ಇತರಥ ನಾಭವತ್ತೇವ ತತಃ ಆದರೇಣ ಅನವರತಂ ಸೂಕ್ಷ್ಮಪೂಜಾ ಪೂರ್ವೋಕ್ತ ಕರ್ತವ್ಯ ಮುಮುಕ್ಷುಭೀತ್ಯಾಶಯೇನ ತಸ್ಯಾಃ ಅಂಗಭೂತಂ ಅವನತಿ ನಾಮಾನಂ ನಮನಾಪರ ಪರ್ಯಾಯಂ ಭಾಗವತ ಧರ್ಮಮಾಹ. ನಿತ್ಯ ನಿರತಿಶಯ ಆನಂದಪೂರ್ಣ ಅಪಿ, ಪರಮಾತ್ಮ ಯಾರು ಅಂದರೆ ನಿತ್ಯವಾದ ನಿರತಿಶಯವಾದ ಆನಂದದಿಂದ ತುಂಬಿದವನು. ಆದರೂ ಕೂಡ ಭಕ್ತಾನುಕಂಪಯ ಅಂದರೆ ನಮ್ಮ ಪೂಜೆಯನ್ನು ದೇವರಿಗೆ ಬೇಕಿಲ್ಲ, ಆದರೂ ಕೂಡ ಭಕ್ತರ ಮೇಲೆ ಅನುಕಂಪದಿಂದಾಗಿ ಪೂಜಾಂ ಗೃಹೀತಂ ಪೂಜೆಯನ್ನು ಸ್ವೀಕಾರ ಮಾಡೋದಕ್ಕೋಸ್ಕರ ಅತ್ರ ಅಗತ್ಯ ನಮ್ಮೆದುರಿಗೆ ಬಂದು ನಿಂತುಕೊಂಡು ಸ್ಥಿತ ಇರತಕ್ಕಂಥವನು ಅಸ್ಯ ಭಕ್ತಿಯ ಸೂಕ್ಷ್ಮಯ ಪೂಜೆಯೈವ, ಈ ಭಕ್ತ ಮಾಡತಕ್ಕಂತಹ ಭಕ್ತಿಯಿಂದ ಕೂಡಿದ ಸೂಕ್ಷ್ಮವಾದ ಪೂಜೆಯಿಂದಲೇ ಪೂಜಕಾನಾಂ ಪೂಜೆ ಮಾಡಿದವರಿಗೆ ಜ್ಞಾನದ್ವಾರ ಮುಕ್ತಿ ಇತರಥ ನಾ ಭವತ್ತೇವ. ಜ್ಞಾನದ್ವಾರ ಮುಕ್ತಿ, ಜ್ಞಾನದ್ವಾರ ಮುಕ್ತಿ ಆಗೇ ಆಗತ್ತೆ, ಇತರಥ ನಭವತ್ತೇವ ಬೇರೆ ಆಗೋದೇ ಇಲ್ಲ. ತಮೇವ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯೆ, ಜ್ಞಾನದಿಂದ ಮೋಕ್ಷ ಆಗೇ ಆಗುತ್ತೆ, ಬಿಟ್ಟರೆ ಬೇರೆ ದಾರಿಯಿಂದ ಆಗೋದೇ ಇಲ್ಲ, ಎರಡು ತಿಳ್ಕೊಂಡಿರ್ಬೇಕು. ನಮೋ ನಮಃ ಮೋಕ್ಷ ಬೇರಿತ್ಯ ಆಶೆಯೇನ, ಆದ್ದರಿಂದನೇ ತತಃ ಆದರೇಣ ಅನವರತಂ ಸೂಕ್ಷ್ಮ ಪೂಜಾ, ಆದ್ದರಿಂದ ಯಾವಾಗಲೂ ಸಹ ಹಿಂದೆ ಹೇಳಿದಂತಹ ಸೂಕ್ಷ್ಮ ಪೂಜೆ, ಸೂಕ್ಷ್ಮ ಪೂಜೆಯನ್ನು ಕರ್ತವ್ಯ ಮಾಡಲೇಬೇಕು. ಯಾರು ಮೋಕ್ಷುಭಿ ಮೋಕ್ಷೇಚ್ಛಗಳಾದವರು, ಇಷ್ಟೆಲ್ಲ ತಿಳಿಸೋದಕ್ಕೋಸ್ಕರ ಇತ್ಯಾಶಯೇನ ತಸ್ಯಾಹ ಅಂಗಭೂತಂ ಅವನತಿ ನಾಮಾನಂ ನವನ ಅಪರ ಪರ್ಯಾಯಂ ಭಾಗವತ ಧರ್ಮ ಮಾಹ. ಈ ಭಾವದಿಂದ ತಸ್ಯಾಹ ಸೂಕ್ಷ್ಮ ಪೂಜೆಗೆ ಅಂಗವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಅವನತಿ ನಾಮಾನಂ ನಮನ ಅಪರ ಪರ್ಯಾಯಂ ಭಾಗವತ ಧರ್ಮ ಮಾಹ. ಅವನತಿ ನಾಮಾನಂ ಭಾಗವತ ದೇವರ ಮುಂದೆ ನತಿ ಅವನತಿ ನಮನ ಅಪರ್ಯಾಯ, ಅದಕ್ಕೆ ನಮನ ಅಂತ ಕರೀತಾರೆ, ನಮಸ್ಕಾರ ಅಂತ ಭಾಗವತ ಧರ್ಮವನ್ನು ಹೇಳ್ತಾರೆ. ಸೊ ಭಾಗವತ ಧರ್ಮಗಳಲ್ಲಿ ನಮಸ್ಕಾರ ಕೂಡ ಒಂದು. ನಮಸ್ಕಾರ ಅಂದರೆ ಬರೀ ಕೈ ಮುಂದೆ ಬಿಟ್ಟಿರ್ತಾರೆ, ಅವನಲ್ಲಿ ಬಾಗಿ ನಡೆಯೋದು. ಬಾಗಿ ನಡೆಯೋದು ಅಂದರೆ ಏನೋ ಫಿಸಿಕಲಿ ಅಷ್ಟೇ ಅಲ್ಲ, ಮೆಂಟಲಿ ಬಾಗಬೇಕು. ಸುಮ್ಮನೆ ಕಾಟಾಚಾರ್ಯ ನಮಸ್ಕಾರ ಮಾಡಿದರೆ ಅದಲ್ಲ, ಅವನತಿ ದೇಹ ಬಾಗಿದಂತೆ ಮನಸ್ಸು ಕೂಡ ಏನಾಗಿರಬೇಕು, ಒಳಗಡೆಗೆ ದೊಡ್ಡವರಿಗೋಸ್ಕರ ಬಾಗಬೇಕು. ಅದು ಭಾಗವತ ಧರ್ಮ. ಭಾಗವತ ಧರ್ಮ ಅಂದರೆ ಏನೋ, ದೇವರು ಮೆಚ್ಚತಕ್ಕಂಥ ಧರ್ಮ, ದೇವರು ಹೇಳಿರ್ತಕ್ಕಂಥ ಧರ್ಮ, ಮತ್ತು ಭಾಗವತರ ಅನುಷ್ಠಾನ ಮಾಡಿರ್ತಕ್ಕಂಥ ಧರ್ಮ. ಮೂರು ಅರ್ಥ ಹೇಳಿದ್ದಾರೆ. ನಮೋ ನಮಃ ಒಂದು ಹೇಳಿ ಏನು ಹೇಳಿದರು, ನಮೋ ನಮಃ ಒಂದು ಜ್ಞಾನಪೂರ್ವಕ ನಮಸ್ಕಾರ, ಒಂದು ಆನಂದಕ್ಕೋಸ್ಕರ ನಮಸ್ಕಾರ ಒಂದು. ಅದಕ್ಕೆ ಹೇಳಬೇಕಾದ್ರೆ ಭೂಯಿಷ್ಠ ಅಂತೇ ನಮೋಕ್ತಿ ವಿಧೇಮೆ ಅಂತ ಹೇಳಬೇಕಾದ್ರೆ ಭಕ್ತಿ ಜ್ಞಾನಾಭ್ಯಾಮ್, ಭಕ್ತಿ ಜ್ಞಾನಗಳಿಂದ ತುಂಬಿದ ನಮಸ್ಕಾರ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ಸತ್ ನಮಸ್ಕಾರ ಹೇಳೋದಕ್ಕೆ ಅದೇ ಕಾರಣ, ಭಕ್ತಿಯಿಂದ ಜ್ಞಾನದಿಂದ ಮಾಡ್ತೇವೆ ಅಂತ ಹೇಳೋದಕ್ಕೋಸ್ಕರ ನಮೋ ನಮಃ ಅಂತ ಎರಡು ಸರ್ತಿ ಹೇಳೋದು. ನಮೋ ನಮಃ ಇತಿ ಪ್ರಣಾಮೇಶು ಕರ್ತವ್ಯೇಶು ಯಥಾಶಕ್ತಿ ಬಹವಹ ಏವಂ ಕರ್ತವ್ಯಾ ಪೂಜಾಂಗತಯ ಇತಿ ಜ್ಞಾಪನಾಯ ತ್ರಿವ್ರಚನಂ. ಮತ್ತಿನ್ನೇನು ಬಂತು ಮುಂದೆ ಹೇಳ್ಬೇಕಾದ್ರೆ ರಮಸ್ಯತೆ ನಮಃ, ಕೊನೆಗೊಂದು ನಮಸ್ಕಾರ ಬಂತು. ನಮೋ ನಮಃ, ಕೊನೆಗೆ ರಮಸ್ಯತೆ ನಮಃ, ಮೂರು ನಮಸ್ಕಾರ ಇದೆ. ಅದು ಹೇಳಬೇಕಾದ್ರೆ ಹೇಳ್ತಾರೆ ಮೂರು ಅಂದರೆ ಅರ್ಥ ಏನೋ, ಬಹಳ ಅಂತ. ಏಕ ಅನೇಕ, ಅನೇಕ ಅಂದರೆ ಒಂದಕ್ಕಿಂತ ಹೆಚ್ಚಿದ್ರೆ ಅನೇಕ, ಸಂಸ್ಕೃತದಲ್ಲಿ ಎರಡಕ್ಕಿಂತ ಹೆಚ್ಚಿದ್ರೆ ಅದು ಬಹು ಬಹಳ ಅಂತ ಕರೆಯೋದು. ಅನೇಕ ಅಂದರೆ ಎರಡಾಗ್ಬೋದು ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಅನೇಕ ಅಂದರೆ ಬಹಳನೇ, ಸಂಸ್ಕೃತ ಅನೇಕ ಆಗ್ಬೇಕಾದ್ರೆ ಮೂರು ಹೇಳಿದರೆ ಅನೇಕ ಆಗೋದು, ಬಹಳ ಅಂತ ಅರ್ಥ ಬರೋಕ್ಕಾದ್ರೆ ಮೂರು ಹೇಳೋದು. ಅದಕ್ಕಾಗಿ ಬಹಳ ನಮಸ್ಕಾರ ಮಾಡಬೇಕು. ಲಕ್ಷ ಪ್ರದರ್ಶನ ನಮಸ್ಕಾರ ಇತ್ಯಾದಿ ಮಾಡ್ತಾರಲ್ಲ, ಅದು ಹೆಚ್ಚೆಚ್ಚು ನಮಸ್ಕಾರ ಮಾಡಿದಷ್ಟು ದೇವರಲ್ಲಿ ಏನು ತೋರಿಸ್ತೇವೆ ಅಂತಾಗುತ್ತೆ, ಆವಾಗ ನಾವು ಹೆಚ್ಚು ಭಕ್ತಿ ತೋರಿಸ್ತೇವೆ. ಬಾಗಿ ನಡೆಯೋದಕ್ಕೆ ಅದು ಸಂಕೇತ, ಅದನ್ನು ತಿಳಿಸಿದೆ. ಅದಕ್ಕೆ ಜ್ಞಾಪನಾಯ ತ್ರಿರ್ವಚನಂ, ತ್ರೀಹಿ ವಚನಂ ತ್ರಿರ್ವಚನಂ, ಮೂರು ಸರ್ತಿ ಹೇಳಿದರು ಅಂತ ಅರ್ಥ. ಅಥವಾ ಶ್ರವಣಪೂರ್ವಕ ಒಂದು, ಮರಣಪೂರ್ವಕ ಒಂದು, ಧ್ಯಾನಪೂರ್ವಕ ಒಂದು. ಮೂರರಿಂದ, ಶ್ರವಣದಿಂದ ನಮಸ್ಕಾರ, ಮನದಿಂದ ನಮಸ್ಕಾರ, ಧ್ಯಾನದಿಂದ ನಮಸ್ಕಾರ. ಮನೋವೃತ್ತೇ ತತ್ ಪ್ರಾವಣ್ಯಂ ವಚಸಾ ನಾರಾಯಣಾಯ ನಮಃ ಇತ್ಯುದೀರಣಂ ಸಾಷ್ಟಾಂಗತಯ ಕಾಯಶ್ಚ ಅವನತಿ ರೀತಿ ತ್ರಿವಿಧವಪಿ ಕರ್ತವ್ಯಮಿತಿ ವಾ. ಇನ್ನೊಂದು ಅರ್ಥ ಹೇಳಿದರು ಮತ್ತೆ, ಬಹಳ ಸತ್ಯ ಮಾಡಬೇಕು ಅಂತ ಒಂದು ಅರ್ಥ. ಅಥವಾ ಮನೋವೃತ್ತೇ ತತ್ ಪ್ರಾವಣ್ಯಂ, ಮನಸ್ಸಿನಲ್ಲಿ ದೇವರನ್ನು ದೇವರ ಕಡೆ ಮನಸ್ಸಾಕೋದು. ವಚಸಾ ನಾರಾಯಣಾಯ ನಮಃ ಇತ್ಯುದೀರಣಂ, ಬಾಯಲ್ಲಿ ಓಂ ನಮೋ ನಾರಾಯಣಾಯ ಅಂತ ಹೇಳೋದು. ಸಾಷ್ಟಾಂಗತಯ ಕಾಯಶ್ಚ ಅವನತಿ, ಫಿಸಿಕಲಿ ಮಾಡೋದು. ಸೊ ಕಾಯೇನ ವಾಚ ಮನಸ್ಸ, ಅದು ನಮಃ 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 ಅಂತ ಕೂಡ ತಿಳಿ ಏನರ್ಥ ಅದಕ್ಕೀಗ, ಕಾಯೇನ ನಮಃ ವಾಚ ನಮಃ ಮನಸಾ ನಮಃ, ಮೂರಾಯ್ತು. ಸೊ ನಮಸ್ಕಾರ ಮೂರಕ್ಕೆ ಉಪಯೋಗಿಸಿದ್ದಕ್ಕೆ ಏನು ಕಾರಣ ಅಂಬುದನ್ನು ಸ್ಪಷ್ಟ ಹೇಳಿ. ತ್ರಿವಿಧಮಿಪಿ ಕರ್ತವ್ಯಮಿತಿ ವಾ. ಸಾತ್ವತಾಂ ಪಂಚರಾತ್ರೋಜಿತ ಪ್ರಕಾರೇಣ ಭಗವತಃ ಸೂಕ್ಷ್ಮ ಪೂಜಾಂ ಕುರುವತಾಂ ಕರ್ಮಕುಶಲಾನಾಂ ಯೋಗಿನಾಂ. ಸಾತ್ವತ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ, ಏನಂದರೆ ಸಾತ್ವತ ತಂತ್ರ ಅಂಥೇಳಿ. ಸಾತ್ವತ ತಂತ್ರ ಅಂದರೆ ಪಂಚರಾತ್ರಕ್ಕೆ ಸಾತ್ವತ ತಂತ್ರ ಅಂತ ಕರೀತಾರೆ. ಸಾತ್ವತ ಪಂಚರಾತ್ರೋಜಿತ ಪ್ರಕಾರೇಣ, ಪಂಚರಾತ್ರದಲ್ಲಿ ಬಂದಿರೋ ಕ್ರಮದೊಳಗೆ ಭಗವತಃ ಸೂಕ್ಷ್ಮ ಪೂಜಾಂ ಕುರುವತಾಂ, ಪರಮಾತ್ಮನಿಗೆ ಸೂಕ್ಷ್ಮ ಪೂಜೆಯನ್ನು ಮಾಡತಕ್ಕಂಥವರಿಗೆ, ಕರ್ಮಕುಶಲಾನಾಂ ಯೋಗಿನಾಂ, ಕರ್ಮದಲ್ಲಿ ಕುಶಲರಾದಂಥ ಯೋಗಿಗಳಿಗೆ. ಋಷಜ್ಞಾನೆ ಋಷಂ ಜ್ಞಾನಂ ಉಪಲಕ್ಷಣಮೇತತ್ ಋಷಭಾಯ. ಅದಕ್ಕೆ ಇನ್ನೊಂದು ಅರ್ಥ, ಋಷಭ ಶಬ್ದಕ್ಕೆ ಏನು ಹೇಳ್ತಾರೆ, ಸಾತ್ವತಾಂ ಋಷಭಾಯ, ಸಾತ್ವತಾಂ ಋಷಭಾಯ. ಪಂಚರಾತ್ರ ಕ್ರಮದಲ್ಲಿ ಪೂಜಾದಿಗಳನ್ನು ಮಾಡತಕ್ಕಂಥ ಕಾರ್ಯದಲ್ಲಿ ನಿಪುಣರಾದ ಯೋಗಿಗಳಿಗೆ ಋಷಭ ನಾದವ. ಋಷಭ ಶಬ್ದ ಶ್ರೇಷ್ಠ ಅಂತ ಪ್ರಸಿದ್ಧವಾದ ಅರ್ಥನೇ ಅದು. ಇನ್ನೊಂದು ಅರ್ಥ ಹೇಳ್ತಾರೆ, ಋಷಂ ಜ್ಞಾನಂ ಉಪಲಕ್ಷಣಮೇತತ್, ಜ್ಞಾನಾದಿ ಅಪೇಕ್ಷಿತಾರ್ಥೋ ದಾತೃತಯ ಅಸ್ಯ ಅಸ್ತೀತಿ ಋಷಭ, ಋಷಂ ಬಿಭರ್ತೀತಿ ಋಷಭ. ಅಂದರೆ ಜ್ಞಾನವನ್ನು ಕೊಡುವವನು, ಯಾರು ಭಕ್ತಿಯಿಂದ ಪೂಜಾದಿಗಳನ್ನು ಮಾಡ್ತಾರೆ ಅವರಿಗೆ ಪರಮಾತ್ಮ ಜ್ಞಾನವನ್ನು ಕೊಡ್ತಾರೆ. ಪೂಜೆಯ ಫಲ ಹಿಂದೆ ಹೇಳಿದ್ದಾರೆ, ನಿತ್ಯ ತಪ್ಪದೇ ಪೂಜೆ ಮಾಡಿದರೆ ಅಪರೋಕ್ಷ ಜ್ಞಾನ ಬೇಗ ಆಗುತ್ತೆ ಅಂತೇಳಿ, ಗೊತ್ತಾಯ್ತಾ, ನಿತ್ಯ ಪೂಜೆಗೆ ವಿಶೇಷ ಫಲ. ಅದಕ್ಕಾಗಿ ಋಷಭ, ಋಷ ಅಂದರೆ ಜ್ಞಾನ, ಋಷ ದರ್ಶನೆ, ಋಷ ಜ್ಞಾನ, ಜ್ಞಾನವನ್ನು ವಿವರ್ತಿ ಅವರಿಗೋಸ್ಕರವಾಗಿ ಜ್ಞಾನವನ್ನು ಧಾರೆ ಇರತಕ್ಕಂಥ ಪರಮಾತ್ಮನೇ ನಮಸ್ಕಾರ. ಆದರೆ ಕುಯೋಗಿಗಳಿಗೆ ಏನು ಮಾಡಿದ್ರು ಕೊಡೋದಿಲ್ಲ. ಕುಯೋಗಿಗಳು ಅಂದರೆ ಏನು, ಪೂಜೆನೇ ಮಾಡದೇ ಇರೋರು ಕುಯೋಗಿಗಳು. ಅಥವಾ ಪ್ರದರ್ಶನದ ಪೂಜೆ ಮಾಡೋದು, ಆಷಾಢ ಬುತ್ತಿದ್ದಾರೆ, ಉದರ ವೈರಾಗ್ಯವಿದು ಒಂದು ಪೂಜೆ ಮಾಡ್ತಾರಲ್ಲ ಅವರು, ಅವರಿಗೆಲ್ಲ ಏನು ಮಾಡಿದ್ರು ಏನು ಮಾಡೋದಿಲ್ಲ, ನೀವು ವಿದೂರ ಕಾಷ್ಟಾಯ, ನೀನು ಸುಳಿವು ಕೂಡ ಕೊಡೋದಿಲ್ಲ ಆಗಿರುತ್ತೆ ಅಂತ ಹೇಳ್ತಾರೆ. ಜ್ಞಾನಾದಿರ ಅಪೇಕ್ಷಿತಾರ್ಥೋ ದಾತೃತಯ ಅಸ್ಯ ಅಸ್ತೀತಿ ಋಷಭ ತಸ್ಮೈ. குயோகினாம் இந்திரேஜய ரஹிதானாம், இந்திரேஜயாதிகள் இல்லதேனே, தத்த நிச்சய இல்லதேனே, பக்தி இல்லதேனே மாட்டத்தக்கந்தாரல்ல. கர்மசு அகுஷலானாம் வா யோகினாம், கர்மாச்சரணையில் அகுஷலர், யோகா கர்மசு கௌசலம், கர்மசு அகௌசலம், அது குயோகிகள லட்சணம். யோகினாம் பகுபிரபி ஜன்மபி அக்னேயஸ்வரூபாய விதூர காஷ்டாய, அந்தரேனோ ಕೆಲವರು ಇರ್ತಾರೆ, ಒಂದು ಸತ್ ಪಾಸ್ ಆಗಿ ಎರಡನೇ ಸತ್ ಪಾಸ್ ಆಗ್ತಾರೆ, ಮೂರನೇ ಸತ್ ಪಾಸ್ ಆಗ್ತಾರೆ. ದೇವ್ರ ಬಗ್ಗೆ ತಿಳಿಯೋದೇ ಇಲ್ಲ ಎಂದು ಕೊಡು. ಎಷ್ಟು ಸತ್ ಕೂತರು ಅಷ್ಟೇ ಇವರು. ಇವರು ಬಹುನಾಮ ಜನ್ಮನಾಮ ಅಂತೆ, ಇವರು ಬಹುನಾಮ ಜನ್ಮನಾಮ ಅಂತೇಪಿ ನಾಸ್ತಿ ಅವರು, ಈ ರೀತಿಯಾಗಿರ್ತಾರೆ. ಯಾರಿಗೆ ಕುಹು ಯೋಗ ಬೇರೆ, ಕುಯೋಗ ಬೇರೆ. ಕುಹು ಯೋಗ ಅದು, ಕುಯೋಗ ಅಲ್ಲ. ಕುಹು ಅಂತ ಒಂದು ಯೋಗ, ಇದು ಕುಯೋಗ. ಕುಯೋಗ ಅಂದರೆ ಕೆಟ್ಟ ಯೋಗ. ಯೋಗ ಅಂದರೆ ದೇವರಲ್ಲಿ ಮನಸ್ಸು ಹಾಕೋದು. ಕುಯೋಗ ಅಂದರೆ ಮನಸ್ಸು ಹಾಕದೇ ಇರೋದು, ಇಂದ್ರಿಯ ಜಯಾದಿಗಳನ್ನು ಹೊಂದದೇ ಇರೋದು ಅಂತ. ಅದು ಬೇರೆ, ಇದು ಬೇರೆ. ಕುಯೋಗಿನ ಅದು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಅಮಾವಾಸ್ಯ ದಿವಸ ಕೆಲವು ಕೃಷ್ಣ ಗ್ರಹಗಳು ಒಂದೇ ಕಡೆ ಸೇರಿಬಿಟ್ರೆ ಜನ್ಮಕ್ಷೇತ್ರದೊಳಗೆ ಅವರಿಗೆ ಮರಣ ಅಂತೇಳಿ, ಅದಕ್ಕೆ ಕುಯೋಗ ಅಂತ ಕರೀತಾರೆ. ಅದನ್ನು ಪರಿಹಾರ ಮಾಡಿ, ಅದಲ್ಲ ಕುಯೋಗಿಗಳು. ಕರ್ಮಸು ಅಕುಶಲಾನಾಂ ವಾ ಯೋಗಿನ ಬಹುವಿರಪಿ ಜನ್ಮವಿ ಅಕ್ಷಯ ಅಗ್ನೇಯ ಸ್ವರೂಪಾಯ, ಎಷ್ಟು ಜನ್ಮಗಳಿಂದ ಕೂಡ ತಿಳಿದೇ ಇರತಕ್ಕಂಥ ಸ್ವರೂಪದವನೇ. ಸಾಮ್ಯಾತಿಶಯ ರಹಿತೇನ ಸ್ವಮಹಿಮ್ನ, ಸಾಮ್ಯ ಅತಿಶಯ ಇಲ್ಲದೇ ಇರತಕ್ಕಂಥ ತನ್ನ ಮಹಿಮೆಯಿಂದ. ದೇವರ ಶಕ್ತಿ ಎಂಥದ್ದು ಅಂದರೆ ಅವನ ಮಹಿಮೆಗೆ ಯಾರೂ ಸಾಟಿಯಲ್ಲ. ಕೆಲವಿರ್ತಾರೆ ಯೋಗಿಗಳು, ಇಬ್ಬರೇ ಒಂದು 20 ಜನ ಸಿಗ್ತಾರೆ ಅಂತ ಹೇಳೋದು, 100 ಜನ ಇರ್ತಾರಂತ ಯೋಗಿಗಳೆಲ್ಲ. ಈ ದೇವ್ರ ಬಗ್ಗೆ ಒಬ್ಬನೇ, ಯಾರು ಸಮನೂ ಇಲ್ಲ, ಅತಿಶಯ ಅಂತೂ ಇಮ್ಯಾಜಿನ್ ಮಾಡೋಕ್ಕೂ ಬರೋದಿಲ್ಲ. ಕರ್ಮಸು ಅಕುಶಲಾನಾಂ ಯಾ ಯೋಗಿನಾಂ ಬಹುಭಿರಪಿ ಜನ್ಮಭಿಹಿ ಅಜ್ಞೇಯ ಸ್ವರೂಪಾಯ ಸಾಮ್ಯಾತಿಶಯ ರಹಿತೇನ ಸ್ವಮಹಿಮ್ನ. ಭಾಮ ಅಂದರೆ ಮಹಿಮ್ನೆ. ಅಖಿಲ ನಾರಾಯಣಾಯ ಅಖಿಲ ಕಾರಣಾಯ ತ್ರಿಪ್ರಾಣನಾಥಾಯ ನಮಸ್ಕಾರೋತಿ ಕಾಂತಾಯ ಕಲ್ಯಾಣ ಗುಣೈಕ ಧಾಮನೆ. ಇಲ್ಲಿ ಧಾಮ ಅಂದರೆ ನೆಲೆ, ಆಕಾರ. ಇಲ್ಲಿ ತೇಜಸ್ಸು ಅಂತ ಅರ್ಥ. ಇಲ್ಲಿ ಸ್ವಮಹಿಮೆ ತೇಜಸ್ಸಿಗೆ ಏನಂತ ಕರೀತಾರೆ? ಧಾಮ ಅಂತ ಕರೀತಾರೆ. ಸ್ವಮಹಿಮ್ನ, ನಿನ್ನ ಸ್ವಂತ ಮಹಿಮೆಯಿಂದನೇ. ಸ್ವಪ್ರಕಾಶೇ ಪೂರ್ಣೇ ಸ್ವಸ್ಮಿನ್ನೇವ ವಿಹರಮಾಣಾಯ ಪರಸ್ಮೈ ನಮೋ ನಮೋ ನಮ ಇತಿ ತ್ರಿರುಕ್ತಿ. ಸ್ವಪ್ರಕಾಶೇ ಪೂರ್ಣೆ, ಧಾಮ ಶಬ್ದಕ್ಕೆ ಇನ್ನೊಂದು ಅರ್ಥ ಅಂತ ಹೇಳಿದ್ರೆ ಪ್ರಕಾಶ ಅಂತ ಹೇಳಿ. ಧಾಮ ತೇಜ ಸ್ವರೂಪಂ ಅಂತ ಹೇಳಬೇಕಾದ್ರೆ ಪ್ರಕಾಶ ಅಂತ. ಸ್ವಪ್ರಕಾಶ ಪರಮಾತ್ಮ, ಪರಮಾತ್ಮನಿಗೆ ಯಾರಿಂದರೂ ಬೆಳಕು ಬರಬೇಕಾಗಿಲ್ಲ. ದೇವರಿಗೆ, ದೇವರಿಂದ ಎಲ್ರಿಗೂ ಬೆಳಕು ಬೇಕು. ಸೂರ್ಯನಿಗೆ ಬೆಳಕು ಬೇಕು ದೇವರಿಂದ, ಗೊತ್ತಾಯ್ತಾ? ಆದರೆ ದೇವರಿಗೆ ಯಾರಿಂದನೂ ಬೇಕಿಲ್ಲ. ಆದ್ದರಿಂದಾಗಿಯೇ ಸಧಾಮನಿ ರಮಿಷ್ಯತಿ. ಸ್ವಪ್ರಕಾಶೇ ಪೂರ್ಣೆ ಸ್ವಸ್ಮಿನ್ನೇವ ವಿಹರಮಾಣಾಯ ರಮ ಕ್ರೀಡಾಯ ವಿಹರಮಾಣಾಯ ವಿಹರ ಮಾಡ್ತಾ ವಿಹಾರ ಮಾಡತಕ್ಕಂಥ ಪರಸ್ಪೈ ನಿನಗೆ, ಸರ್ವೋತ್ತಮನಾದ ನಿನಗೆ ನಮೋ ನಮೋ ನಮ ಇತಿ ತ್ರಿರುಕ್ತಿ. ಅತ್ರ ಪ್ರಣಾಮೇ ಶ್ಲೋಕಾಃ ಷೋಡಶ ಪರ್ಯಂತ ಅತ್ರೈವ ಸಂತಿ ಅಧಿಕೇಚ್ಛಾಯಾ ಭಾಗವತೋಕ್ತಃ ಅಸ್ಮಾಭಿ ನಮಃ ಪ್ರಕರಣೇ ನಿಬದ್ಧಃ ದ್ರಷ್ಟವ್ಯ. ಇಲ್ಲಿ ಕೆಲವು ಮಾತುಗಳನ್ನು ಹೇಳುತ್ತಾರೆ. ಅತ್ರ ಪ್ರಣಾಮೇ ಶ್ಲೋಕಾಃ ಷೋಡಶ ಪರ್ಯಂತ ಅತ್ರೈವ ಸಂತಿ. ಇಲ್ಲಿ 16 ಶ್ಲೋಕಗಳು ಇಲ್ಲೇ ಇವೆ ಅಂತ ಹೇಳ್ತಾರೆ. ಒಟ್ಟು ದೇವರ ನಮಸ್ಕಾರ ಮಾಡಬೇಕಾದ್ರೆ ಯಾವ ರೀತಿ ಪದ ಉಪಯೋಗಿಸ್ಬೇಕು ಅಂತ ಹೇಳೋದಕ್ಕೋಸ್ಕರ 16 ಶ್ಲೋಕ ಇಲ್ಲೇ ಇವೆ. ಅದನ್ನು ಓದ್ಕೊಳ್ಳಿ. ಅಧಿಕೇಚ್ಛಾಯ ಇನ್ನೂ ನಿಮಗೆ ಬೇಕು ಅಂತ ಹೇಳಿದರೆ ಭಾಗವತೋಕ್ತಃ ಅಸ್ಮಾಭಿ ನವ ಪ್ರಕರಣೆ ನಿಬದ್ಧ ದ್ರಷ್ಟವ್ಯ. ಇದೇ ಭಾಗವತ ಇನ್ನೂ ಕೆಲವು ಕಡೆ ಹೇಳಿದ್ದಾರೆ. ಅವನ್ನೆಲ್ಲ ಏನು ಮಾಡಿದ್ದೆ ನಾವು ನವ ಪ್ರಕರಣ ಅನ್ನೋದ್ರಲ್ಲಿ ಬರೆದಿದ್ದೇವೆ, ನಮಃ ಪ್ರಕರಣದಲ್ಲಿ ಬರೆದಿದ್ದೇವೆ. ಅದರಲ್ಲಿ ನಾವು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮಃ ಪ್ರಕರಣ ಎಂಬ ಕೃತಿಯಲ್ಲಿ ಬರೆದಿದ್ದೇವೆ ಅಂತ ಅರ್ಥ. ಅದಕ್ಕೆ ಅದಕ್ಕೆ ಎಲ್ಲ ಸಿಗುತ್ತೆ, ಬಿಂಬಾರ್ಪಣ ಸ್ತುತಿ ಎಷ್ಟೋ ಬರೆದಿದ್ದಾರೆ, ಅದರಲ್ಲಿ ಬರೆದಿದ್ದೇವೆ ಅಂತ ಅರ್ಥ. ಬೇಕಾದ್ರೆ ಅಲ್ಲಿ ನೋಡ್ಕೊಳ್ಳಿ. ಯತ್ಕೀರ್ತನಂ ಯಶ್ರವಣಂ ಯದೀಕ್ಷಣಂ ಯದ್ವಂದನಂ ಯತ್ಸ್ಮರಣಂ ಯದರ್ಹಣಂ ಲೋಕಸ್ಯ ಸದ್ಯೋ ವಿಧುನೋತಿ ಕಲ್ಮಷಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಯತ್ಕೀರ್ತನಂ ಯತ್ಶ್ರವಣಂ ಯದೀಕ್ಷಣಂ ಯದ್ವಂದನಂ ಯತ್ಸ್ಮರಣಂ ಯದರ್ಹಣಂ ಲೋಕಸ್ಯ ಸದ್ಯಃ ವಿಧುನೋತಿ ಕಲ್ಮಷಂ ತಸ್ಮೈ ಸುಭದ್ರ ಶ್ರವಸೇ ನಮಃ ನಮಃ. ಯತ್ಕೀರ್ತನಂ, ಯಾರ ಬಗ್ಗೆ ಕೀರ್ತನ ಮಾಡೋದು? ಯತ್ ವಿಷಯಕಂ ಕೀರ್ತನಂ ಯತ್ಕೀರ್ತನಂ, ಯಾರ ಬಗ್ಗೆ ಕೀರ್ತನ ಮಾಡೋದು? ಯತ್ ಶ್ರವಣಂ, ಯಾರ ಬಗ್ಗೆ ಕೇಳೋದು? ಯತ್ ಈಕ್ಷಣಂ, ಯಾರನ್ನು ನೋಡೋದು? ಯತ್ ವಂದನಂ, ಯಾರಿಗೆ ನಮಸ್ಕಾರ ಮಾಡೋದು? ಯತ್ ಸ್ಮರಣಂ, ಯಾರನ್ನು ಸ್ಮರಣೆ ಮಾಡಿಕೊಳ್ಳೋದು? ಯತ್ ಅರ್ಹಣಂ, ಯಾರನ್ನು ಪೂಜೆ ಮಾಡೋದು? ಕೀರ್ತನ, ಶ್ರವಣ, ಈಕ್ಷಣ, ವಂದನ, ಸ್ಮರಣ, ಅರ್ಹಣ, ಆರು ಹೇಳಿದರು. ಅದೇ ರೀತಿ ಅರ್ಚಿತ ಸಂಸ್ಕೃತೋ ಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋಧದಾತ್ಯಮೃತತ್ವ ಹಿ ಸಮಾಮೃಕ್ಷತು ಕೇಶವಃ. ಎಲ್ಲಿದದು? ಮರಣದ ಮೊದಲ ಶ್ಲೋಕ, ಗೊತ್ತಾಯ್ತಾ? ಇಲ್ಲಿ ಯಾರೋ ಅದು ಆರೇ ಹೇಳಿದರು. ಕೀರ್ತನ, ಶ್ರವಣ, ಈಕ್ಷಣ, ವಂದನ. ಈಕ್ಷಣ ದೇವರ ಮೂರ್ತಿಗಳನ್ನು ನೋಡ್ತೇವಲ್ಲ, ಅದು ಈಕ್ಷಣ. ನಮಸ್ಕಾರ ಮಾಡೋದಲ್ಲ, ವಂದನ. ಅವ್ರ ಬಗ್ಗೆ ಕೇಳೋದೆಲ್ಲ ಹರಿಕಥಾ ಶ್ರವಣ ಮಾಡೋ ಶ್ರವಣ ಕೀರ್ತಿ. ಇನ್ನೊಬ್ಬರ ಬಗ್ಗೆ ಗಟ್ಟಿಯಾಗಿ ಹೇಳಿದರೆ ಕೀರ್ತನ, ಸ್ಮರಣ ಮನಸ್ಸಲ್ಲಿ ಅಂದ್ಕೊಂಡ್ರೆ ಸ್ಮರಣ, ಅರ್ಹಣ ಅಂದರೆ ಪೂಜೆ ಪೂಜೆ. ಇಷ್ಟನ್ನು ಮಾಡ್ತಾ ಇದ್ರೆ ಲೋಕಸ್ಯ ಸದ್ಯೋ ವಿಧುನೋತಿ ಕಲ್ಮಷಂ, ಯಾರು ಮಾಡಿದರೆ ಲೋಕಸ್ಯ ಕಲ್ಮಷಂ ಇಡೀ ಲೋಕದ ಜನಗಳ ಕಲ್ಮಷಂ ದೋಷವನ್ನು ಸದ್ಯ ವಿಧುನೋತಿ, ಧುನೋತಿ ವಿಧುನೋತಿ ಸದ್ಯ ವಿಧುನೋತಿ ಅಟ್ ಒನ್ಸ್, ಸದ್ಯ ಅಂದರೆ ಇಮ್ಮಿಡಿಯೇಟ್ ಆಗಿ ವಿಧುನೋತಿ ನಾಶ ಮಾಡಿಬಿಡೋದು. ಯಾವುದು ನಾ ಎಲ್ಲ ಪಾಪಗಳನ್ನು ಕೂಡ ಪರಮಾತ್ಮನ ಕೀರ್ತನಾದಿಗಳನ್ನು ಮಾಡೋದರಿಂದ ನಾವು ಕಳ್ಕೊಳ್ಬೋದು ಇಮ್ಮಿಡಿಯೇಟ್ ಆಗಿ ಅಂತ. ಅಂತಹ ಎಂಥ ಕೀರ್ತಿ ಪರಮಾತ್ಮನದು, ತಸ್ಮೈ ಅವ್ರ ಹೇಳಿ ಸಿಕ್ಕಾಕೊಂಡ್ಬಿಟ್ಟಿರ್ತೇವೆ, ಹೆಸರು ಹೇಳಿದ್ರೆ ಬಿಟ್ಬಿಡ್ತಾರೆ, ಅವ್ರ ಕಡೆ ಇವರ ಬಿಟ್ಬಿಡ್ತಾರೆ ತಕ್ಷಣನೇ, ಹೆಸರು ಹೇಳಿದ ತಕ್ಷಣ ಏನು ಮಾಡಿದರೆ ಬಿಟ್ಬಿಟ್ಟು ಹೋಗ್ತಾನೆ. ದೇವ್ರ ಹೆಸರು ಹೇಳಿಬಿಟ್ರೆ ಯಮದೂತರು ಮುಟ್ಟೋದೇ ಸಾಧ್ಯ ಇಲ್ಲ, ಯಾವ ಪಾಪಗಳು ಹತ್ತಿರನೇ ಬರೋದಿಲ್ಲ. ನೋಡಿಬಿಟ್ರೆ ಎಲ್ಲದಕ್ಕೂ ಒಂದು ವಿಶೇಷವಾದ ಫಲ, ಆದ್ದರಿಂದ ಇದೆಲ್ಲದನ್ನು ಮಾಡಬೇಕು. ಒಂದೊಂದಕ್ಕೆ ಫಲ ಇದೆ, ಎಲ್ಲದೂ ಸೇರಿದಾಗ ಭಾರಿ ಫಲ, ಆದ್ದರಿಂದ ಅದು ಮಾಡಬೇಕು. ಅದು ಹೆಸರು ಬಿಡೋದು ಹಾಕ್ಬಿಡ್ತಾರೆ, ಅವ್ರ ಕಡೆ ಏನೋ ಮತ್ತೆ ಒಳಗೆ ಹೋಗುತ್ತೆ ಹೇಳ್ತಾ, ಹೊರಗೆ ಹೋಗು ಒಳಗೆ ಹೋಗು ಅರ್ಥ ಆಯ್ತಾ. ಟೆರರಿಸ್ಟ್ ಕಡೆ ಅಂತ ಗೊತ್ತಾಗ್ಬಿಟ್ರೆ ಏನು ಮಾಡ್ತಾರೆ, ಇಮಿಡಿಯೇಟ್ಲಿ ವರ್ಷಗಟ್ಟೆ ಕೊಡೆ ಹಾಕ್ತಾರೆ, ವಿಚಾರಣೆ ಮಾಡೋದಕ್ಕೆ ಎಷ್ಟೋದು ಸ್ಪೆಂಡಿಂಗ್ ಮಾಡಿ ಹೋಗಿಬಿಡ್ತಾರೆ ಆ ಕಡೆ. ಯಾಕಂದರೆ ಅವನ ಹೆಸರು ಹೇಳಿದರೆ ಸಾಕು ದುಷ್ಟ ಅಂತ, ಅದಕ್ಕೆ ಒಳ್ಳೆಯವ್ರ ಹೆಸರು ಹೇಳಿದಾಗ ಬಿಡುಗಡೆ, ಕೆಟ್ಟವ್ರು ಹೇಳಿದಾಗ ಬಂಧನ. ಆದ್ದರಿಂದಾಗಿ ಯತ್ಕೀರ್ತನಾದಿಗಳೆಲ್ಲ ಕಲ್ಮಷವನ್ನು ಬಿಡುಗಡೆ ಮಾಡೋದು ಇಮ್ಮಿಡಿಯೇಟಾಗಿ ಮಾಡ್ತಾ ಇದೆ. ತಸ್ಮೈ ಅಂತಹ ಸುಭದ್ರ ಶ್ರವಸೆ, ಸುಭದ್ರ ಅಂದರೆ ಮಂಗಳ, ಭದ್ರ ಸುಭದ್ರ ಭಾರಿ ಮಂಗಳ, ಶ್ರವಸೆ ಅದು ಸುರಿಮಣೆ ಮಾಡ್ತಕ್ಕಂಥ ಪರಮಾತ್ಮನಿಗೆ ನಮಃ. ಅಥವಾ ಸುಭದ್ರ ಶ್ರವಸೆ, ಶ್ರವಣ ಮಾಡೋದಕ್ಕೆ ಯಾರ ಸುಭದ್ ಮಂಗಳಕರವಾದ ಶ್ರವಣ ಪುಣ್ಯ ಶ್ಲೋಕ ಅಂತ ನಿನಗೆ ನಮೋ ನಮಃ ಅಂತ ಇನ್ನೊಮ್ಮೆ ಸ್ತೋತ್ರ ಮಾಡಿ. ಕೀರ್ತನಾಖ್ಯಂ ತಥಾ ಸೇವಾಖ್ಯಂ ಭಾಗವತಂ ಧರ್ಮಂ ಅರ್ಹಣ ಅಪರನಾಮಕಂ ಪೂಜೋಪಯೋಗಿಭೂತಂ ಹರಿಮಂದಿರಮಾರ್ಜನಾದಿರೂಪಂ ಭಾಗವತಂ ಧರ್ಮಂ ಸರ್ವದಾ ಕಾರ್ಯಂ ಪೂಜಾಕಾಲೇ ಹಿ ಅವಶ್ಯ ಕಾರ್ಯತಾ ಜ್ಞಾಪನಾಯ ಫಲವಿಶೇಷೋಕ್ತಿಪೂರ್ವಕಂ ದರ್ಶಯತಿ ಯತ್ಕೀರ್ತನವಿತ್. ಕೀರ್ತನಾಖ್ಯಂ, ಕೀರ್ತನ ಅನ್ನೋ ಸೇವೆ, ತಥಾ ಸೇವಾಖ್ಯಂ ಭಾಗವತಂ ಧರ್ಮ, ಕೀರ್ತನ ಅಂತಕ್ಕಂಥ ಸೇವೆ ಅಂತಕ್ಕಂತಹ ಭಾಗವತ ಧರ್ಮ. ಅರ್ಹಣ ಅಪರನಾಮಕಂ ಪೂಜೋಪಯೋಗಿ ಭೂತಂ, ಅರ್ಹಣ ಅಪರನಾಮಕಂ ಅರ್ಹಣ ಅಂತ ಹೆಸರಿನ ಪೂಜೆಗೆ ಉಪಯುಕ್ತವಾದಂತಹ ಹರಿಮಂದಿರ ಮಾರ್ಜನಾದಿ ರೂಪಂ ಭಾಗವತಂ ಧರ್ಮಂ. ದೇವ್ರ ಪೂಜೆ ಮಾಡೋದನ್ನ ದೇವ್ರ ಪೂಜೆ ಮಾಡೋದೆಲ್ಲ ಕಸ ಗುಡಿ ಸ್ವಚ್ಛ ಮಾಡೋದು, ಅಲ್ಲಿ ಗೋಮಯದಿಂದ ಸಾರಿಸೋದು, ರಂಗೋಲಿ ಹಾಕೋದು ಎಲ್ಲ ಕೂಡ ಏನದು ದೇವ್ರ ಪೂಜೆ ಒಂದು ಭಾಗ. ಗೊತ್ತಾಯ್ತಿಲ್ಲ, ಪ್ರತಿಮಾ ಪೂಜೆ ಮಾಡೋ ಅಧಿಕಾರ ಎಲ್ಲರಿಗೆ ಇರದೇ ಇರ್ಬೋದು, ಇದನ್ನೆಲ್ಲ ಮಾಡ್ಬೋದಲ್ಲ ಇವರಿಗೆ, ಅದೇ ಮಾಡಬೇಕಂತ ಹಠ ಇವರಿಗೆ. ಏನು ಮಾಡ್ತಾರೆ, ಮುಟ್ಟಿದರೆ ದೇವರನ್ನೇ ಮುಟ್ಟಬೇಕು, ಅವಾಗಲೇ ಸಾರ್ಥಕ, ಅದು ತಪ್ಪದು. ಅದಕ್ಕೆ ಸಹಾಯ ಮಾಡೋದೆಲ್ಲ ಕೂಡ ದೇವ್ರ ಪೂಜೆನೇ. ಇದ್ರ ಮಾಡೋಕ್ಕೆ ಆಗ್ತಿರ್ಲಿಲ್ವಲ್ಲ, ಒಂದನಾಟ್ ಮಾಡ್ಬೇಕು ಏನು ಮಾಡ್ತಾರೆ, ಒಂದನಾಟ್ಪಣೆ ಮಾಡ್ಬೇಕಾದ್ರೆ ಆ ಜಮಖಾನ ಕೊಟ್ಟವ್ರಿಗೂ ಒಳನಾಟ್ ಮಾಡ್ತಾರೆ, ಹೋಗ್ತಾನೆ ಚೇರ್ಸ್ ಕೊಟ್ಟವರಿಗೆ, ಜಾಗ ಕೊಟ್ಟವ್ರಿಗೆ ಹೇಗೆ ಹಾಡ್ತಾರೋ ಹಾಗೆ. ಒಂದು ಕಾರ್ಯಕ್ರಮ ನಡಬೇಕಾದ್ರೆ ಅವೆಲ್ಲ ಹೇಗಬೇಕು, ಪೂಜಾದಿಗಳು ಇವೆಲ್ಲ ಬೇಕು. ಆದ್ದರಿಂದ ಆ ರೀತಿ ಪೂಜೆ ಮಾಡೋ ಅಭ್ಯಾಸ ಮಾಡಿಕೊಂಡ್ರು ಕೂಡ ಒಳ್ಳೆ ಫಲ ಪಡೆಯಲಿಕ್ಕೆ ಸಾಧ್ಯ. ಕೆಲವರಿಗೆ ಆ ಭ್ರಮೆ ಅದು ಮಾಡಿದ್ರೆ ಅಂತ ಮಾಡ್ತಿಲ್ಲ, ಏನೂ ಮಾಡೋದಿಲ್ಲ, ಆ ರೀತಿ ಮಾಡಿಬಿಡ್ತಾರೆ, ತಪ್ಪದು. ಭಾಗವತಂ ಧರ್ಮಂ ಸರ್ವದಾ ಕಾರ್ಯಂ ಪೂಜಾಕಾಲೇ ಹಿ ಅವಶ್ಯ ಕಾರ್ಯತಾ ಜ್ಞಾಪನಾಯ. ಅದಕ್ಕೋಸ್ಕರವಾಗಿ ಪೂಜಾ ಕಾಲದಲ್ಲಿ ಅದನ್ನೆಲ್ಲ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ತಿಳಿಸ್ತಿದ್ದೆ. ಅವಶ್ಯ ಕಾರ್ಯತಾ ಜ್ಞಾಪನಾಯ, ಮಾಡಲೇಬೇಕು ಅಂತ ಹೇಳೋದಕ್ಕೋಸ್ಕರ ಫಲವಿಶೇಷೋಕ್ತಿಪೂರ್ವಕಂ ದರ್ಶಿ. ನಾವು ಯಾವಾಗಲೂ ಮಾಡಬುದ್ಧಿ ಬರೋದು ಯಾವಾಗ, ಒಂದು ಇನ್ಸೆಂಟಿವ್ ಹೇಳಬೇಕು, ಅದು ಫಲ ವಿಶೇಷೋಕ್ತಿ ಹೇಳಿಬಿಟ್ರೆ ತಕ್ಷಣ ಮಾಡಿಬಿಡ್ತಾರೆ. ಏನದು ಯಶ್ಯ ಇದೆ, ಲೋಕಸ್ಯ ಕಲ್ಮಷಂ ಸದ್ಯೋ ವಿಧುನೋತಿ ಅನ್ನೋದೇ ಫಲ. ಕೀರ್ತನಾದಿ ಲೋಕಸ್ಯ ಕಲ್ಮಷಂ ಸದ್ಯವೇ ವಿಧುನೋತಿ, ಎಲ್ಲ ಪಾಪನ ಪರಿಹಾರ ಮಾಡುತ್ತೆ ಒಂದು, ಅಟ್ಟು ಕ್ವಿಕ್ಕಾಗಿ ಮಾಡುತ್ತೆ, ಇನ್ನು ಎರಡೆರಡು ಉಪಯೋಗ ಆಯ್ತಲ್ಲ ಅದಕ್ಕೋಸ್ಕರ ಹೇಳಿ. ವಿಧುನೋತಿ ತಸ್ಮೈ ಪರಮಪಾವನ ಕೀರ್ತಯೇ, ಸುಭದ್ರ ಶ್ರವಸೆ ಅಂದ್ರೇನೋ ಪರಮಪಾವನ ಕೀರ್ತಯೇ ಪುಣ್ಯಶ್ಲೋಕಾಯ ಅಂತರ್ಥ. ನಮೋ ನಮಃ ಇತಿ ಆದರಪೂರ್ವ ಆದರ ದಿರ್ವಚನ. ನಮೋ ನಮಃ ಅಂಬೋದಕ್ಕೆ ಇನ್ನೊಂದು ಅರ್ಥ ಏನು, ಆದರ ಬನ್ನಿ ಬನ್ನಿ ಅಂತ ಕರೆದ ಏನರ್ಥ, ಆದರ ಬನ್ನಿ ಎಂಬುದು ಬೇರೆ, ಸುಮ್ಮನೆ ನೋಡಿ ನಿಂತ್ಕೊಳ್ಳೋದು ಬೇರೆ, ಬನ್ನಿ ಅನ್ನೋದು ಬೇರೆ, ಹೂ ಎಂಬುದು ಬೇರೆ, ಬನ್ನಿ ಬನ್ನಿ ಅಂತ ಕರೆಯೋದು ಬೇರೆ, ಸಂಭ್ರಮ. ಆದ್ದರಿಂದ ದೇವರಿಗೆ ನಮೋ ನಮಃ ಅಂತ ಯಾತಕ್ಕೆ ಹೇಳ್ತಾ ಇದ್ದಾರೆ, ಭಕ್ತಿಯನ್ನು ಹೇಳೋದಕ್ಕೋಸ್ಕರವಾಗಿ ನಮೋ ನಮಃ. ಆದರ ಅಂದ್ರೆ ಒಂದೇ, ಭಕ್ತಿ ಅಂದ್ರೆ ಒಂದು, ಆದರ ತುದಿರ್ವಚನ. ಯತ್ಕೀರ್ತನಂ ಯಚ್ಛ್ರವಣಂ ಯದೀಕ್ಷಣಂ ಯದ್ವಂದನಂ ಯತ್ಸ್ಮರಣಂ ಯದರ್ಹಣಂ ಲೋಕಸ್ಯ ಸದ್ಯೋ ವಿಧುನೋತಿ ಕಲ್ಮಷಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ನೆಕ್ಸ್ಟ್, ನೈವಾತ್ಮನಃ ಪ್ರಭುರಯಂ ನಿಜಲಾಭಪೂರ್ಣೋ ಮಾನಂ ಜನಾತ್ ಅವಿದುಷಃ ಕರುಣೋ ವೃಣೀತೇ ಯದ್ಯಜ್ಜನೋ ಭಗವತೇ ವಿದಧೀತ ಮಾನಂ ತಚ್ಚಾತ್ಮನೇ ಪ್ರತಿ ಮುಖಸ್ಯ ಯಥಾ ಮುಖಶ್ರೀಹಿ. ನಾಯೇವ ಆತ್ಮನಃ ಪ್ರಭು ಅಯಂ ನಿಜಲಾಭಪೂರ್ಣಃ ಮಾನಂ ಜನಾತ್ ಅವಿದುಷಃ ಕರುಣಃ ವೃಣೀತೆ ಯತ್ ಯತ್ ಜನಃ ಭಗವತೇ ವಿದಧೀತ ಮಾನಂ ತತ್ ಚ ಆತ್ಮನೇ ಪ್ರತಿಮುಖಶ್ಚ ಯಥಾ ಮುಖಶ್ರೀಹಿ. ಈಗ ದೇವರಿಷ್ಟೆಲ್ಲ ಪೂಜೆ ಮಾಡೋಕೆ ಅಂತ ಹೇಳ್ತಿರಲ್ಲ, ದೇವ್ರಿಗೆ ಪೂಜೆ ಬೇಕಾ ಅಂತ ಕೇಳಿದರೆ ಏನು ದೇವ್ರಿಗೆ ಪೂಜೆ ಬೇಕಾಗಿಲ್ಲ ಅಂಬುದನ್ನು ಒತ್ತಿ ಹೇಳ್ತಾರೆ. ನಾಯೇವ ಆತ್ಮನಃ ಪ್ರಭುರಯಂ ನಿಜ ಲಾಭಪೂರ್ಣ ಮಾನಂ ಜನಾದ ವಿದುಷ ಕರುಣೋರ್ ಕರುಣ ವೃಣೀತೆ. ನಿಜಲಾಭಪೂರ್ಣ ಅಯಂ ಪ್ರಭು, ನಿಜಲಾಭಪೂರ್ಣ ಅವನಿಗೆ ಬೇಕಾಗಿ ನೋಡಿ ಯಾಕೆ ಕೇಳಬೇಕಾಗಿದೆ ಅವನು ಪೂರ್ಣ. ನಿಜ ಲಾಭ, ನಿಜ ಅಂದರೆ ಸ್ವಂತ, ನಿಜಾನಂದ ಅಂದರೆ ಸ್ವಂತ ಆನಂದ. ಅದಕ್ಕೆ ನಿಜ ನಿಜ ಅಂಬುದು ಕೃತಕಾಲದ್ದು ಇನ್ನೊಂದು ಅರ್ಥ. ಅದಕ್ಕೆ ನಿಜ ಅಂದರೆ ಸ್ವಾಭಾವಿಕವಾದಂತಹ ಲಾಭಪೂರ್ಣ ಎಲ್ಲ ವಿಧವಾದ ಗುಣಾದಿಗಳಿಂದ ತುಂಬಿರತಕ್ಕಂತಹ ಅಯಂ ಪ್ರಭು ಸ್ವಾಮಿಯಾದ ಇವನು. ಅವಿದುಷ ಜನ ಮಾನಂ, ಅವಿದುಷ ಜನ ತಿಳುವಳಿಕೆಯಿಂದ ಜನಗಳಿಂದ ಮಾನಂ ಪೂಜೆಯನ್ನು ನಾವೃಣೀತೆ ಅಪೇಕ್ಷೆ ಪಡೋದಿಲ್ಲ. ಕರುಣ ವೃಣೀತೆ, ಕರುಣಾಳು ಅದಕ್ಕೆ ಸ್ವೀಕಾರ ಮಾಡ್ತಾನೆ ಹೊರತು ಬೇಕು ಅಂತ ಸ್ವೀಕಾರ ಮಾಡೋದಿಲ್ಲ. ಯತ್ತೆಜ್ಜನೋ ಭಗವತೆ ವಿದಧೀತ ಮಾನಂ, ಅಲ್ಲಿ ಕರುಣೆ ಇದ್ರೆ ಏನು ಕರುಣೆ ಕೊಟ್ಟಾಗಾಯಿತು ಅಂದರೆ ತೋರಿಸ್ತಾರೆ ಕರುಣೆ. ಯತ್ ಯತ್ ಜನ ಭಗವತೆ ವಿದಧೀತ ಮಾನಂ, ಜನ ಜನರು ಯತ್ ಯತ್ ಯಾವ ಯಾವ ಮಾನಂ ಪೂಜೆಯನ್ನು ಭಗವತೆ ದೇವರಿಗೆ ವಿದಧೀತ ಮಾಡ್ತಾರೋ ತತ್ ಅದು ಆತ್ಮನೇ ಪ್ರತಿಮುಖಶ್ಚ ಯಥಾಮುಖ ಸ್ತ್ರೀಹಿ. ಅದು ಹೇಗೆ ಅಂತ ಕೇಳಿದರೆ ಪ್ರತಿಬಿಂಬಕ್ಕೆ ಬೇಕಾದ್ದು ಬಿಂಬಕ್ಕೆ ಆಗೋ ಹಾಗೆ ಅಷ್ಟೇ. ಅದರ ಅರ್ಥ ಏನು, ದೇವರು ಪೂಜೆ ಮಾಡೋದ್ರಿಂದ ಉಪಯೋಗ ಏನು ಅಂದರೆ ಮಾಡಿದವನಿಗೆ ಉಪಯೋಗ. ಅರ್ಥ ಆಯ್ತಾ? ಈಗ ಪ್ರತಿಮುಖಸ್ಯ ಯಥಾ ಮುಖಶ್ರೀ, ಮುಖದ ಕಾಂತಿ ಪ್ರತಿಮುಖದ ಕಳ್ತಾ ಇದೆ ಪ್ರತಿಬಿಂಬ. ಪ್ರತಿಬಿಂಬಕ್ಕೆ ಏನಾದರೂ ನಾವು ಮಾಡಬೇಕು ಅಂತಿದ್ರೆ ಡೈರೆಕ್ಟ್ ಪ್ರತಿಬಿಂಬ ಮಾಡೋಕ್ಕೆ ಬರೋದಿಲ್ಲ. ಏನು ಮಾಡಬೇಕು? ಅದಕ್ಕೆ ಬಿಂಬಕ್ಕೆ ಮಾಡಬೇಕು. ಕರಡಿ ನೋಡ್ಕೋತಾ ನಿಂತಿದ್ದಾರೆ, ಕರಡಿ ಕಿರೀಟ ಹಾಕೋಬೇಕು ಅನ್ನಿಸ್ತು ಪ್ರತಿಬಿಂಬಕ್ಕೆ. ಹಾಕ್ಲಕ್ಕೆ ಬರೋದಿಲ್ಲ, ಎಲ್ಲಿಗೆ ಹಾಕ್ಬೇಕಾದ್ರೆ ಬಿಂಬಕ್ಕೆ ಹಾಕ್ಬೇಕು, ಅವು ಪ್ರತಿಬಿಂಬದಲ್ಲಿ ಕಾಣ. ಸೊ ಪರಮಾತ್ಮ ಎಲ್ಲರಿಗೂ ಏನಾಗಿದ್ದಾನೆ? ಬಿಂಬ. ನಮಗೆ ನೀರು ಬೇಕೀಗ, ನೀರು ಕುಡಿಯೋ ಶಕ್ತಿ ನಮಗಿಲ್ಲ. ಓಂ ನಮೋ ನಾರಾಯಣಾಯ ಪಾನೀಯಂ ಸಮರ್ಪಯ ಮೇ ಅಂತ ಹೇಳಿದ್ರು, ಅವಾಗೇನಾಯಿತು? ಆಗ ನೀರು ಬಂತು. ಡೈರೆಕ್ಟ್ ತೊಳೆದಕ್ಕೆ ಬರೋದಿಲ್ಲ. ಅದಕ್ಕೆ ಯಾವುದೇ ಜ್ಞಾನ ಪಡಿಬೇಕು ಅಂತಿದ್ರೆ ಬಿಂಬದಿಂದ ಪ್ರತಿಬಿಂಬಕ್ಕೆ ಹೋಗಬೇಕಾದ್ರೆ ಬಿಂಬದ ಮೂಲಕನೇ ಹೋಗು, ಬೇರೆ ದಾರಿ ಇಲ್ಲ ಅದಕ್ಕೆ. ಗೊತ್ತಾಯ್ತಾ? ಆದ್ದರಿಂದ ದೇವ್ರ ಪೂಜೆ ಯಾತಕ್ಕೆ ಮಾಡಬೇಕು ಅಂದರೆ ನಮಗೆ ಪದಾರ್ಥ ಸಿಗಬೇಕು ಅಂತಿದ್ರೆ ಮಾಡಬೇಕಷ್ಟೆ. ದೇವ್ರು ಎಷ್ಟು ಕರುಣ ಆಡೋ ಅಂದರೆ ನಮಗೆ ಸಿಗಲಕ್ಕೋಸ್ಕರ ಅವ್ನು ಪೂಜೆ ಮಾಡ್ಕೋಬೇಕು ಲೆಕ್ಕ. ಅದು ಅರ್ಥ ಆಯ್ತಾ? ಈಗ ನಿಮಗೆ ಸಿಗ ನಾನೇ ಪೂಜೆ ಮಾಡ್ಕೊಂಡು ಮುಗಿದೋಗ್ತೈತೆ. ದೇವ್ರು ಸ್ವೀಕಾರ ಮಾಡಿದ್ರೆ ಏನಾಗ್ತಿತ್ತು? ಯಾರಿಗೆ ತಿರೋ ಶಕ್ತಿನೇ ಇರ್ತಿರಲಿ, ಅಲ್ಲಿ ಹಲ್ಲಿಲ್ಲ ಅಂತ ತಿಳ್ಕೊಂಡು ಬಿಟ್ಬಿಡಿ. ಅಯ್ಯೋದು ಎಷ್ಟು ಕಷ್ಟ ಆಗುತ್ತೆ ಈಗ, ಬೇಕಾದ ನಾವು ತಿನ್ನೋದು ಕೂಡ ಅಲ್ಲಿ ತಿಲ್ಲಕ್ಕಾಗೋದಿಲ್ಲ. ಅವ ನಮ್ಗೆ ಅರ್ಥ. ಅದಕ್ಕೆ ಪಲ್ಲುಗಳು ಪುಣ್ಯ ಫಲ ಕಲ್ ಪಲ್ಲುಗಳು ಪಣ್ಣು ಫಲಗಳೇರೆಗದು ಜಿಪ್ಪೆಗೆ ರಸವನಿ ಒಂದು. ಹಲ್ಲಿನ ಕೆಲಸ ನಮ್ಗೆ ಅರ್ಥ ಆಗ್ತದೆ, ಕಣ್ಣಿನ ಕೆಲಸ ನಮ್ಗೆ ಅರ್ಥ ಆಗುತ್ತೆ, ರೆಪ್ಪೆ ಕೆಲಸ ಅರ್ಥ ಆಗುತ್ತೆ. ಅದೆಲ್ಲ ಮಾಡೋದು ದೇವರೇನೆ. ಆದ್ದರಿಂದ ದೇವ್ರ ಪೂಜೆಯನ್ನು ಮಾಡಿಸ್ಕೊಳ್ಳೋದು ಯಾತಕ್ಕೆ ಅಂದರೆ ನಮಗೆ ಬಯಸಿದ ಪುರುಷಾರ್ಥ ಕೊಡಲಿಕ್ಕೆ ಹೊರತು ತಾನು ತಗೊಳ್ಳೋದಕ್ಕಲ್ಲ ಒತ್ತು ಹೇಳ್ತಾರೆ. ಯಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಚಾತ್ಮನೇ ಪ್ರತಿಮುಖಶ್ಚ ಯಥಾ ಮುಖಶ್ರೀ. ಇದು ಪ್ರಹ್ಲಾದರಾಜರು ನರಸಿಂಹದೇವರು ಸ್ತೋತ್ರ ಮಾಡ್ಬೇಕಾದ್ರೆ ಹೇಳಿದ ಶ್ಲೋಕ ಇದು. ನಾನು ಜನೇನ ಕ್ರಿಯಮಾಣಾಂ ಪೂಜಾಂ ಭಗವಾನ್ ಸ್ವೀಕರೋತಿ ನವಾ, ಪ್ರಶ್ನೆ. ನಾನು ಜನೇನ ಕ್ರಿಯಮಾಣಾಂ ಪೂಜಾಂ ಭಗವಾನ್ ಸ್ವೀಕರೋತಿ ನವಾ, ದೇವ್ರು ಮಾಡ್ತಕ್ಕಂಥ ಜನಗಳು ಮಾಡ್ತಕ್ಕಂಥ ಪೂಜೆಯನ್ನು ದೇವರು ಸ್ವೀಕಾರ ಮಾಡ್ತಾನೋ ಇಲ್ವೋ? ಆದ್ದೇ ಯತ್ ಪ್ರಯೋಜನಾಯ ಸ್ವೀಕರೋತಿ ತಸ್ಯ ನ್ಯೂನತ್ವಾದ ಅಪೂರ್ಣತ. ಸ್ವೀಕಾರ ಮಾಡ್ತಾನೆ ಅಂದ್ಬಿಟ್ರೆ ಹಾಗಿದ್ರೆ ಪರಮಾತ್ಮ ಪೂರ್ಣನಲ್ಲ. ಯಾತಕ್ಕೆ? ನಮ್ಮಿಂದ ತಗೊಳ್ಳೋದಾರ ಏನಾದವನು ಪೂರ್ಣನಲ್ಲ ಅಂತಾಯ್ತು. ಆದ್ಯಂ, ಆದ್ಯ ಅಂದರೆ ಮೊದಲನೇ ಪಕ್ಷ, ತಗೋತಾನೆ ಎಂಬ ಪಕ್ಷ. ಯತ್ ಪ್ರಯೋಜನಾಯ ಸ್ವೀಕಾರ, ತಗೋತ್ವ ಏನೋ ಪ್ರಯೋಜನ ಇರಬೇಕು ಅಂತಾಯ್ತು ಅವನಿಗೆ. ತಸ್ಯ ನ್ಯೂನತ್ವಾದ ಅಪೂರ್ಣತ, ನೀ ಯಾವುದಕ್ಕೋಸ್ಕರ ಪೂಜೆ ಸ್ವೀಕಾರ ಮಾಡಿದ್ರೆ ಅದಿಲ್ಲ ಅಂತಾಯ್ತಲ್ಲ, ದೇವ್ರ ನ್ಯೂನತೆ ಬಂತಲ್ಲ, ಪೂರ್ಣತ್ವಕ್ಕೆ ಧಕ್ಕೆ ಬಂತು. ಇಲ್ಲ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳೋದಾದರೆ ದ್ವಿತೀಯ ವ್ಯರ್ಥೋಯ ಪೂಜಾ ಸಮಾರಂಭ, ತಗೊಳ್ಳೋದ್ರೆ ನಾವೇ ಪೂಜೆ ಮಾಡಬೇಕಾಗಿತ್ತು. ದೇವ್ರ ಪೂಜೆ ಸ್ವೀಕಾರ ಮಾಡೋದಿಲ್ಲ ಅಂದಮೇಲೆ ನಾವು ಪೂಜೆ ಮಾಡೋದು ವೇಸ್ಟು. ಸ್ವೀಕಾರ ಮಾಡ್ತಾನೆ ಅಂದಮೇಲೆ ದೇವ್ರ ಪೂರ್ಣತ್ವಕ್ಕೆ ಧಕ್ಕೆ. ಎರಡು ರೀತಿಯಲ್ಲೂ ಪ್ರಶ್ನೆ ಬಂತೆ. ಹಿಂದೆ ಬರಲಿಲ್ಲ, ದೇವರಿಗೆ ಆಕಾರ ಇದೆ, ದೇಹ ಇದೆ ಅಂದರೆ ಒಂದು ದೋಷ, ಇಲ್ಲ ಅಂದರೆ ಮತ್ತೊಂದು ದೋಷ. ದೇಹ ಇದೆ ಅಂದರೆ ಏನು ದೋಷ ಬಂತು? ನಮಗೂ ದೇಹ ಇದೆ, ದೇವರಿಗೂ ದೇಹ ಇದೆ, ನಮ್ಮ ದೇಹಕ್ಕೇನಿದೆ? ಹುಟ್ಟಿದೆ, ಸಾವಿದೆ. ದೇವರ ದೇಹಕ್ಕೂ ಹುಟ್ಟು ಸಾವು ಇರಲಿ ಅಂತ ದೋಷ ಬಂತು. ಇಲ್ಲ ಅಂದ್ಬಿಟ್ರೆ ಅವನಿಗೆ ದೇಹ ಇಲ್ಲ, ನಮಗೇ ದೇಹ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಇಲ್ಲದ ನಮಗೇನು ಕೊಡ್ತಾನೆ, ಬಡವ ಸಾಲ ಕೊಡ್ತಾನೆ ಅಂತ ಹೇಗಾಗಿತ್ತು ಈ ಪ್ರಶ್ನೆ? ಅದಕ್ಕೇನು ಹೇಳ್ಬಿಟ್ರೆ ಆಗ ಪರಮಾತ್ಮನಿಗೆ ದೇಹ ಇದೆ, ಆದರೆ ನಮ್ಮಂಥ ದೇಹ ಇಲ್ಲ, ಯಾತಕ್ಕೆ? ಅಪ್ರಾಕೃತ ಅಂತೇಳಿ. ಅವಾಗ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಇದೇ ರೀತಿಯಲ್ಲಿ ದೇವರು ಸ್ವೀಕಾರ ಮಾಡ್ತಾನೆ ಅಲ್ಲೋ ಪೂಜೆನ, ಸ್ವೀಕಾರ ಮಾಡ್ತಾನೆ ಅಂದರೆ ಒಂದು ದೋಷ, ಸ್ವೀಕಾರ ಮಾಡೋದಿಲ್ಲ ಅಂದರೆ ವ್ಯರ್ಥ ಅನ್ನೋ ಇನ್ನೊಂದು ದೋಷ. ಅದು ಉತ್ತರ ಕೊಡ್ತಾರೆ. ತಸ್ಯ ನ್ಯೂನತ್ವಾದ ಅಪೂರ್ಣತ ದ್ವಿತೀಯ ವ್ಯರ್ಥೋಯಂ ಪೂಜಾ ಸಮಾರಂಭ ಇತ್ಯತಃ ದೈವೇತಿ ಜನೋ ದ್ವಿವಿಧ. ಅದು ಉತ್ತರ ಕೊಡ್ತಾರೆ. ಜನಗಳು ಎರಡು ವಿಧ ಇದ್ದಾರೆ, ವಿದ್ವಾನ್ ಅವಿದ್ವಾಂಶ್ಚ ಇತಿ. ತಿಳಿದ ಜನಗಳು, ತಿಳಿದೇ ಇದ್ದ ಜನಗಳು ಅಂತೇಳಿ, ತಿಳಿದೇ ಜನಗಳು, ತಿಳಿದೇ ಇದ್ದ ಜನಗಳು. ತತ್ರ ಅವಿದ್ವದ್ವಿಷಯ ತಾವದ್ ಉತ್ತರಂ ವಕ್ತಿ. ಈಗ ವಿದ್ವಾಂಸರು ಪೂಜೆ ಮಾಡೋ ಪಕ್ಷನೋ, ವಿದ್ವಾಂಸರು ಅಲ್ಲದೇ ಇದ್ದವರು ಪೂಜೆ ಮಾಡೋ ಪಕ್ಷನೋ ಅಂತ ಎರಡು ಪಕ್ಷ ಇದೆ. ಅದಕ್ಕೆ ಉತ್ತರ ಕೊಡುತ್ತೆ. ತತ್ರ ಅವಿದ್ವದ್ವಿಷಯ ತಾವದ್ ಉತ್ತರಂ ವಕ್ತಿ. ವಿದ್ವಾಂಸರು ಅಲ್ಲದೇ ಇರೋ ವಿಷಯಕ್ಕೆ ಉತ್ತರ ಕೊಡ್ತಾರೆ. ಅವಿದುಷೋ ಮಾನಂ ನೈವ ಋಣೀತೆ, ನೈವ ಸ್ವೀಕೃತೆ. ತಿಳುವಳಿಕೆ ಇದ್ದವ್ರು ಪೂಜೆ ಮಾಡಿದರೆ ದೇವ್ರ ಸ್ವೀಕಾರ ಮಾಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಮೂಲ ತಿಳುವಳಿಕೆ ಇಲ್ಲದವ್ರು ಪೂಜೆ ಮಾಡಿದರೆ ದೇವ್ರ ಸ್ವೀಕಾರ ಮಾಡೋದೇ ಇಲ್ಲ. ಈ ವೇಟ್ ನೋಡ್ಕೊಳ್ಳೋಕೆ ಕಾಯಿನ ಹಾಕ್ತಾರೆ, ಎಲ್ಲಿ ಹಾಕ್ಬೇಕು ಗೊತ್ತೇ ಇಲ್ಲ. ಆ ಕಾಯಿನ ಹೋಯ್ತು ಬಿಂದು ತೋರಿಸಲಿಲ್ಲ, ನೋ ರೆಸ್ಪಾನ್ಸ್. ಯಾಕೆ ತಿಳುವಳಿಕೆ ಇರಲಿಲ್ಲ ಅವ್ರಿಗೆ, ಹೇಗೆ ಉಪಯೋಗಿಸ್ಬೇಕು ಗೊತ್ತಿಲ್ಲ ಅವನಿಗೆ. ಸೊ ವಿದ್ವಾನ್ ಅಂದ್ರೇನೋ ದೇವರನ್ನು ತಿಳಿದವನು, ದೇವರನ್ನು ಪೂರ್ಣ ಇತ್ಯಾದಿ ತಿಳಿದವನು ವಿದ್ವಾಂಸ. ಅದು ಒಂದು ಗುಂತ. ತತ್ ಅವಿದ್ವದ್ ವಿಷಯ ತಾವದು ಉತ್ತರಂ ಭಕ್ತಿ, ಅವಿದುಷೋಮಾನಂ ನೈವ ಋಣೀತೆ, ನೈವ ಸ್ವೀಕಾರ ಸ್ವೀಕಾರ ಮಾಡೋದೇ ಇಲ್ಲ. ಅದಕ್ಕೆ ನಾವು ರಾಮನ ದೇವ್ರ ಪೂಜೆ ಸ್ವೀಕಾರ ಮಾಡಬೇಕು ಗೊತ್ತಿದ್ರೆ ಮೊದಲು ಏನಾಗಬೇಕು? ನಾವು ವಿದ್ವಾಂಸರಾಗಬೇಕು ಫಸ್ಟು. ವಾಕ್ಯಾರ್ಥವಾದ ವಿದ್ವಾಂಸರಾಗೋದು ಬೇಡ. ಎಂಥ ವಿದ್ವಾಂಸರಾಗಬೇಕು? ದೇವರು ಯಾರು ಅಂತ ತಿಳ್ಕೊಳ್ಳೋಷ್ಟು ಮಟ್ಟಿಗೆ ಯಾರು ವಿದ್ವಾಂಸರಾಗಬೇಕು. ಅದಕ್ಕೇ ತತ್ರ ಅವಿದ್ವದ್ ವಿಷಯ ತಾವದು ಉತ್ತರಂ ಭಕ್ತಿ, ಅವಿದುಷೋ ಮಾನಂ ನೈವ ಋಣೀತೆ, ನೈವ ಸ್ವೀಕೃತೆ, ಸ್ವೀಕಾರ ಮಾಡೋದೇ ಇಲ್ಲ. ಅನೇನೈವ ವಿದುಷೋ ವಿಷಯೇಪಿ ಉತ್ತರಂ ಸೂಚಿತಂ ಭವತಿ. ಅದೇ ರೀತಿಯೇ ವಿದ್ವಾಂಸರು ಪೂಜೆ ಮಾಡಿದ ಪೂಜೆ ಮಾಡಿದಲ್ಲೂ ದೇವರಿಗೆ ಬೇಕಿಲ್ಲ. ವಿದ್ವಾಂಸರ ಪೂಜೆನೂ ದೇವರಿಗೆ ಬೇಡ, ವಿದ್ವಾಂಸರ ಪೂಜೆನೂ ದೇವರಿಗೆ ಬೇಡ. ವಿದ್ವಾಂಸರ ಪೂಜೆ ದೇವರು ಸ್ವೀಕಾರನೇ ಮಾಡೋದಿಲ್ಲ, ಫಸ್ಟ್ ಆಫ್ ಆಲ್ ರೂಲ್ಡ್ ಔಟ್. ವಿದ್ವಾಂಸರು ಮಾಡಿದ್ದನ್ನು ಸ್ವೀಕಾರ ಮಾಡ್ತಾನೆ. ವಿದುಷಷ್ಟು ಋಣೀತೆ ಋಣೀತೆ ಚೇ, ವಿದ್ವಾಂಸರು ಮಾಡಿ ಸ್ವೀಕಾರ ಮಾಡ್ತಾನೆ, ಸ್ವೀಕಾರ ಮಾಡೋದಿಲ್ಲ, ಎರಡೂ ತಗೋಬೇಕು. ಸ್ವೀಕಾರ ಮಾಡ್ತಾನೆ ಅಂದರೆ ಏನು? ಪೂಜೆ ಸ್ವೀಕಾರ ಮಾಡ್ತಾನೆ, ತನಗೆ ಲಾಭ ಇದೆ ಅಂತ ಸ್ವೀಕಾರ ಮಾಡೋದಿಲ್ಲ ಅಷ್ಟೇ. ಸ್ವೀಕಾರ ಮಾಡ್ತಾನೆ, ಸ್ವೀಕಾರ ಮಾಡೋದಿಲ್ಲ, ಒಗಟದು. ನಾನು ವಿರುದ್ಧಂ ಉಭಯಂ ಕಥಂ ಯುಜ್ಯತೆ, ಸ್ವೀಕಾರ ಮಾಡ್ತಾನೆ ಅಂತೀರಿ, ಮಾಡೋದಿಲ್ಲ ಅಂತೀರಿ, ಎರಡಲ್ಲಿ ಒಂದು ಹೇಳಬೇಕು ನೀವು ಏನಂತ. ಇಲ್ಲ ಮಾಡ್ತಾನೆ, ಮಾಡೋದಿಲ್ಲ ಅನ್ನಿ, ಅವ್ರಿಗೆ ಉತ್ತರ ಹಿಂದೆ ಕೊಟ್ಬಿಟ್ಟಿದ್ದೀವಿ ಈಗಾಗಲೇ ನಾವು. ಅದಕ್ಕೆ ಹೇಳಿದ್ರೆ ಹೇಳ್ತಾರೆ ಹಾಗಲ್ಲ, ಅಭಿಸಂಧಿ ಉದ್ಘಾಟ ಇದೆ. ಅಭಿಸಂಧಿ ಅಂದರೆ ಅಭಿಪ್ರಾಯ, ಅದನ್ನು ತಿಳಿಸ್ತಾ ಇದ್ದಾರೆ. ಸ್ವೀಕಾರ ಮಾಡ್ತಾನೆ ಅಂದರೆ ಏನರ್ಥ, ಸ್ವೀಕಾರ ಮಾಡೋದಿಲ್ಲ ಅಂದರೆ ಏನರ್ಥ, ಎರಡೂ ಹೇಳಬೇಕೀಗ. ಅದನ್ನು ಹೇಳ್ತಾರೆ ಆತ್ಮನೋ ಅರ್ಥೇನ ಋಣೀತೆ, ತನಗಾಗಿ ಪೂಜೆ ಸ್ವೀಕಾರ ಮಾಡ್ತಾನೆ ಅಂತ ಪ್ರಶ್ನೆ ಕೇಳಿದ್ರೆ ಏನು ಹೇಳಬೇಕು ಅದಕ್ಕೆ? ನೋ, ಸ್ವೀಕಾರ ಮಾಡೋದಿಲ್ಲ ಅಂತಲೇ ಹೇಳ್ಬಿಡ್ಬೇಕು. ಸಸ್ಯ ವ್ಯಾಪ್ತ ಅಪ್ರಾಪ್ತ ಪ್ರಾಪ್ತಯೇ ನ ಸ್ವೀಕರೋತಿ, ತನಗೇನೋ ಇಲ್ಲ, ಇವನು ಮಾಡಿದ್ದಕ್ಕೆ ಭಾರಿ ಬಂತು ಅಂಬ ದೃಷ್ಟಿಯಿಂದ ಸ್ವೀಕಾರ ಮಾಡೋದಿಲ್ಲ. ನಾನವಾಪ್ತಂ ಅವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ, ಆದ್ದರಿಂದ ಯೋಚನೆ ಇಲ್ಲ. ಕುತ ಇತ್ಯತ ಉಕ್ತಂ ನಿಜಲಾಭೇನ ಪೂರ್ಣಃ, ಯಾತಕ್ಕೆ ಸ್ವೀಕಾರ ಮಾಡೋದಿಲ್ಲ ಅಂದರೆ ಸ್ವಂತನೇ ಪೂರ್ಣ ಅವನು, ಇನ್ಯಾತಕ್ಕೆ ಇನ್ನೊಬ್ರು ಬೇಕಾಗಿದೆ. ಅತಯೇವ ಪ್ರಭು ಸ್ವತಂತ್ರ, ಅವನು ಸ್ವತಂತ್ರ, ನಿಜ ಲಾಭ ಪೂರ್ಣ, ಸ್ವಲಾಭ ಪೂರ್ಣ, ಸಹಜವಾಗಿರತಕ್ಕಂತಹ ಗಾನಾನಂದಾದಿಗಳಿಂದ ತುಂಬಿದವನಾದ್ದರಿಂದ ಸ್ವೀಕಾರ ಮಾಡೋ ಪ್ರಸಕ್ತಿ ಬರೋದೇ ಇಲ್ಲ ಅವನಿಗೆ. ಏವಂ ನವೃಣೀತ ಇತ್ಯುಪಪಾದ್ಯ, ಅತಯೇವ ನ ಪ್ರಭು ಸ್ವತಂತ್ರ, ಸ್ವತಂತ್ರ ಅವನು. ವೃಣೀತೆ ಚ ಇತ್ಯೇತದ ಉಪಪಾದ ಇತಿ ಯದ್ಯತಿ, ಇತ್ಯೇತದ ಉಪಪಾದ ಇತಿ ಯದ್ಯತಿ ತತ್ಸರ್ವಮಪಿ. ಈ ಉತ್ತರ ಕೊಡ್ತಾರೆ. ಅವರುಳಿತೆ ಅಂತ ಹೇಳಿದ ಸ್ವೀಕಾರ ಮಾಡಿದ್ದಾಯ್ತು, ಈಗ ಸ್ವೀಕಾರ ಮಾಡ್ತಾನೆ ಅಂತ ಯಾಕೆ ಹೇಳಿದ್ರಿ ಅಂದರೆ, ತತ್ ಸರ್ವಮಪಿ ಆತ್ಮನೇ ಆತ್ಮಾರ್ಥಂ ಸ್ವಪುರುಷಾರ್ಥ ಪ್ರಾಪ್ತಯೇ ಭವತಿ. ಇದೆಲ್ಲ ತನಗೆ ಜೀವ ಪೂಜೆ ಮಾಡಿದವನಿಗೆ ಕೊಡ್ಲಿಕ್ಕೆ ಮಾಡ್ತಾನೆ ಹೊರತು ತಾನು ತಗೊಳ್ಳೋದಕ್ಕೋಸ್ಕರ ಅಲ್ಲ. ಪೂಜಾಯ ಮಾದರ ಜನನಾಯ ಬಿಂಬ ಪ್ರತಿಬಿಂಬ ಭಾವ ಸ್ಮರಣಾಯ ಚ ದೃಷ್ಟಾಂತ ಮುಖೇನ ದರ್ಶಯತಿ. ಈ ಪೂಜೆಯಲ್ಲಿ ಆಧಾರ ಹುಟ್ಟಬೇಕು ನಮಗೆ, ಬಿಂಬ ಪ್ರತಿಬಿಂಬ ಭಾವ ತಿಳಿಸ್ಬೇಕು. ಅದಕ್ಕಾಗಿ ದೃಷ್ಟಾಂತವನ್ನು ಕೊಡ್ತಾರೆ. ಯಥಾ ಪ್ರತಿಮುಖಸ್ಯ ಯಥಾ ಮುಖಸ್ತ್ರೀ, ಇದು ದೃಷ್ಟಾಂತ. ಯಥಾ ಮುಖಸ್ಯ ಕೃತ ಶ್ರೀಹಿ ಅಲಂಕಾರ ಸರ್ವೋಪಿ, ಪ್ರತಿಮುಖಸ್ಯ ವಿದ್ಯಮಾನೋ ಭವತಿ ತಥಾ. ಮುಖಸ್ಯ ಅಂದರೆ ಬಿಂಬಸ್ಯ ಅಂತ, ಪ್ರತಿಮುಖಸ್ಯ ಅಂದರೆ ಪ್ರತಿಬಿಂಬಸ್ಯ ಅಂತ ಅರ್ಥ. ಬಿಂಬಕ್ಕೆ ಮಾಡಿದ ಪ್ರತಿಯೊಂದು ಅಲಂಕಾರಾದಿಗಳು ಕೂಡ ಯಾರಿಗೆ ಮುಟ್ಟೋದದು? ಪ್ರತಿಬಿಂಬಕ್ಕೆ ಮುಟ್ಟದು. ಅದೆಲ್ಲರ ಅನುಭವಕ್ಕೆ ಬಂದಿರೋ ವಿಚಾರ. ದೃಷ್ಟಾಂತ ಅವರು ಎಂಥದ್ದು ಕೊಡಬೇಕು? ಎಲ್ಲರಿಗೂ ಎಲ್ಲರಿಗೂ ತಿಳಿಯಂಥ ದೃಷ್ಟಾಂತ ಕೊಡಬೇಕು. ಈ ಬಿಂಬ ಪ್ರತಿಬಿಂಬ ಭಾವ ಅಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಕಣ್ಣ ಮುಂದೆ ನಿಂತಾಗ ತನ್ನದ ಮುಖ ಎದುರು ಕಾಣೋದು ಪ್ರತಿಮುಖ. ಯತ್ಯತ್ ಆಂದೋಲಿಕಂ ಸ್ವಸ್ಯ ಅಪೇಕ್ಷಿತಂ ತೇನ ಸಮಸ್ತೇನಾಪಿ ಪೂಜಾ ಸಾಧನ ದ್ರವ್ಯೇಣ ಆಧಾರೇಣ ಅನವರತಂ ಬಿಂಬಪೂಜೆ ಇವ ಕರ್ತವ್ಯ ಇತಿ ಸೂಚನಾಯ ಪರಪ್ರಯೋಜನಾಯ ಸ್ವೀಕರೋತಿ ಅಭಿಸಂಧಿ ಅಭಿಸಂಧ್ಯುದ್ಘಾಟನೇನ ಉಭಯಂನ ವಿರುದ್ಧಮಿತಿ ಸೂಚಿತಂ ಭವತಿ. ಇದರ್ಥ ಏನು ಅಂದರೆ, ಪರಮಾತ್ಮ ಬಿಂಬ, ನಾವು ಪ್ರತಿಬಿಂಬರಾದ್ದರಿಂದ ಬಿಂಬನಾದ ಅವನು ಸ್ವೀಕಾರ ಮಾಡಿದರೆ ನಮಗೆ ಲಾಭ ಇದೆ. ಅರ್ಥ ಆಯ್ತದೆ. ಬಿಂಬ ಆದವ್ರು ಸ್ವೀಕಾರ ಮಾಡಿದರೆ ಯಾರೋ ದೊಡ್ಡವರು ಉಪವಾಸ ಕೂತ್ಬಿಡ್ತಾರೆ, ಉಳಿದವ್ರು ಏನು ಮಾಡಬೇಕಾಗ? ಏ ದೊಡ್ಡ ನಾವು ಮಾಡಾಗಿಲ್ಲ ಅಂತ ಕೂತ್ಬಿಡ್ತಾರೆ. ಅವರು ತೊಗೊಂಡ್ರೆ ಇವ್ರು ಬಿಡ್ತಾರೆ, ದಯವಿಟ್ಟು ತೊಗೊಳ್ಳಿ, ಆಶ್ಚರ್ಯ ಉಪವಾಸ ಕೂತಿದ್ದಾರೆ. ನೀವು ತೊಗೊಂಡ್ರೆ ಏನು ಮಾಡ್ತಾರೆ? ಆಶ್ಚರ್ಯ ತೊಗೊತಾರಿಲ್ಲ, ಆಶ್ಚರ್ಯ ಉಪವಾಸ ಕೂತ್ಬಿಡ್ತಾರೆ ಅಂತ ಹೇಳೋದೆಲ್ಲ ಆ ರೀತಿ. ಅಲ್ಲಿ ಬಿಂಬ ಪ್ರತಿಬಿಂಬ ಭಾವ ಇಲ್ಲ, ಆದರೆ ಸ್ವಾಮಿ ಭೃತ್ಯ ಭಾವ ಇತ್ಯಾದಿ ಇದೆ. ಇಲ್ಲಿ ಮಾತ್ರ ಏನಿದೆ, ಅಲ್ಲಿ ಅಟ್ಲೀಸ್ಟ್ ತೊಗೊಳೋದೆಲ್ಲ ಬಂದರೆ ಅದು ತೀರ ಮಾಡಿದ್ರೆ ಹೋಗ್ಬಿಟ್ಟು ಏನು ಮಾಡ್ತಾರೆ? ಅದು ತಿಂದ್ಬಿಡ್ತೀವಿ ಅಂದ್ಬಿಡುದು ಕೊನೆ ಪಟ್ಟ. ಅದು ಹಠ ಹೇಳಿದ್ರೆ ಏನು ಮಾಡ್ತಾರಾಗ? ಹೋಗಿ ಬಿಡಿ, ಹೆದರಿಕೆ ಬಂದು ಬೇಡ, ದೂರ ಹೋಗಿ ತಿಂದು ಬಂದ್ಬೇಡ, ಅದು ಬಿಟ್ಬಿಡ್ತಾರೆ. ಆದರೆ ಬಿಂಬ ಪ್ರತಿಬಿಂಬ ತಿನ್ನಕ್ಕೆ ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಬಿಂಬಕ್ಕೆ ಕೊಡೋದವ್ರು ಏನಾಗೋದಿಲ್ಲ, ಪ್ರತಿಯೊಬ್ಬಕ್ಕೆ ರೀಚ್ ಆಗೋ ಚಾನ್ಸಸ್ಸೇ ಇಲ್ಲ. ಅದರಿಂದಾಗಿನೇ ದೇವರು ಅಕಸ್ಮಾತ್ ಪೂಜೆ ರಿಜೆಕ್ಟ್ ಮಾಡಿದರೆ ಏನಾಗ್ತಿತ್ತು ಅಂತ ಹೇಳ್ತಾರೆ. ಪೂಜೆ ರಿಜೆಕ್ಟ್ ಮಾಡಿಬಿಟ್ಟಿದ್ರೆ ದೇವರೆಲ್ಲರೂ ಏನಾಗಬೇಕಾಗಿತ್ತು? ಸರ್ವನಾಶ ಆಗೋಗ್ತಿತ್ತು, ಯಾವ ಕೆಲಸನೂ ಆಗ್ತಿರಲಿಲ್ಲ. ಅದನ್ನು ಹೇಳ್ತಾರೆ. ಯತ್ ಆಂದೋಲಿಕಂ, ಆಂದೋಲಿಕ ಅಂದ್ರೇನು? ಉಯ್ಯಾಲೆ. ಆಂದೋಲಿಕ ಸೇವಾಂ ಸಮರ್ಪಯಾಮಿ, ದೇವರು ಉಯ್ಯಾಲೆ ತೂಗ್ತಾರಲ್ಲ ಅದು ಆಂದೋಲಿಕ. ಇದೇ ಮೊದಲಾದ ಎಲ್ಲವನ್ನು ಕೂಡ ಸ್ವಸ್ಯ ಅಪೇಕ್ಷಿತಂ ತೇನ, ತನಗೆ ಆಂದೋಲಿಕ ಬೇಕು ಅಂತ ತಿಳ್ಕೊಳ್ಳಿ. ದೇವ್ರೇನು ಮಾಡಬೇಕು, ದೇವ್ರಿಗೆ ಕೊಡ್ಬೇಕು, ತಕ್ಷಣ ಅವರಿಗೆ ಬರುತ್ತೆ. ಸಮಸ್ತೇನಾಪಿ ಪೂಜಾ ಸಾಧನ ದ್ರವ್ಯೇಣ ಆದರೇಣ, ಅದೇ ರೀತಿಯೇ ಆಂದೋಲಿಕ ಆಗಬಹುದು. ಅದು ಏನೇನು ಹೇಳ್ತೀವಿ ಪೂಜೆಗೋಸ್ಕರ, ಪಾನೀಯ ಅಥವಾ ಪುಷ್ಪ ತುಳಸಿ ಏನೇನು ಹೇಳ್ತೇವೆ ಅದೆಲ್ಲ ಆದರೇಣ ಅನವರತಂ ಬಿಂಬ ಪೂಜೆಯುವ ಕರ್ತವ್ಯ. ಬಿಂಬನಾದ ಪರಮಾತ್ಮನಿಗೆ ಪೂಜೆ ಮಾಡಿಬಿಟ್ಟಾಗ ಅದು ತನಗೆ ಬರ್ತದೋ ಬರೋದಿಲ್ಲ. ಇದು ಸೂಚನಾಯ ಪರಪ್ರಯೋಜನಾಯ ಸ್ವೀಕರೋತಿ ಇತ್ಯಭಿಸಂತ ಉದ್ಘಾಟನೇನ, ಒಟ್ಟಿಗೆ ದೇವರು ಸ್ವೀಕಾರ ಮಾಡ್ತಾನೆ ಅಂತ ಆಯ್ತೀಗ. ಯಾವ ದೃಷ್ಟಿಯಿಂದ? ತನಗೋಸ್ಕರ ಪರಪ್ರಯೋಜನಾಯ ಸ್ವೀಕಾರ, ಪರಪ್ರಯೋಜನಕ್ಕೂ ಸ್ವೀಕಾರ ಮಾಡ್ತಾನೆ. ಲೋಕದೊಳಗೆ ಕಂಡಿದೆ, ಯಾರು ಮನೆ ತೊಟ್ಟೊಯ್ತಿರ್ತಾರೆ, ಚಿಕ್ಕ ತೊಟ್ಟೊಯ್ತಿರ್ತಾರೆ, ಯಾರು ನಿಮಗಂತ ಯಾರು ಕೇಳ್ತಾರೆ ತೊಟ್ಟಲ್ಲ, ನಿಮ್ಮ ಮಗುಗೆ ಅಂತ ಕೇಳ್ತಾರೆ, ದೊಡ್ಡವರು ಮೊಮ್ಮಗಿಗೆ ಅಂತ ಕೇಳ್ತಾರೆ ಅಷ್ಟೇ, ನಿಮಗಂತ ಕೇಳೋದೇ ಇಲ್ಲ. ತೊಟ್ಟಲು ಅಂದರೆ ಯಾರಿಗೆಲ್ಲ? ಅದು ಇವನಿಗಲ್ಲ, ಮುದುವೆ. ಸೊ ಏನಾದ್ರು ಕೊಟ್ಟರೆ ದೇವರಿಗೆಲ್ಲ ಗ್ಯಾರಂಟಿ ಮಾಡ್ಕೊಂಡ್ಬಿಡು. ಆದರೆ ಒಯ್ಯೋದು ಮಾತ್ರ ಕಂಡಿದೆ, ಕಷ್ಟಪಟ್ಟು ದುಡ್ಡು ಕೊಟ್ಟು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾನೆ, ಅದಕ್ಕೆ ಮಗನೇ ಬೇಕು ಮೊಮ್ಮಗನೇ ಬೇಕು ಅಂತ ಹೇಗೋಯ್ತು ಅನ್ನೋ. ದೇವರು ಏನು ಮಾಡ್ತಾನೆ? ತನ್ನ ಪ್ರತಿಬಿಂಬರಾದ ಜೀವರಿಗೆ ಎಂದು ಸ್ವೀಕಾರ ಮಾಡ್ತಾನೆ ಹೊರತು ತನಗೆ ಅಂತ ಅಲ್ಲ. ಅರದು ಅನವರ್ತಂ ಬಿಂಬ ಪೂಜೆಯುವ ಕರ್ತವ್ಯಾತಿ ಸೂಚನಾಯ ಪರಪ್ರಯೋಜನಾಯ. ಇನ್ನೂ ನಮ್ಮಲ್ಲಿ ಕೆಲವು ವಿಷಯ ಆಗಿದೆ, ದೊಡ್ಡವ್ರ ಮುಂದೆ ಏನೋ ಹಣ್ಣು ನಮಸ್ಕಾರ ಮಾಡಿಬಿಡ್ತಾನೆ. ಅವ್ರೆಂದು ಯಾರು ಸಾಬಳು ತಷ್ಟ ತಿಂದಿಲ್ಲ ನೋಡಿದ್ದೀರಾ ನೀವೀಗ? ನಮ್ಮ ಸಾಬಳು ಯಾರೋ ತಿಂದಿದ್ದು ಕಾಣೋದಿಲ್ಲ, ಕೆಲವರು ತಿಂದಾಕ್ಬಿಡ್ತಾರೆ. ನಮ್ಮ ಸಾಬಳು ಎಲ್ಲ ಪದ್ಧತಿ ಬಂದಿಲ್ಲ, ಅದು ಒಂದು ಭಾಗ ಅವ್ರು ತೊಗೊಳ್ಳಿಲ್ಲ. ಆದರೂ ನಾವೇನು ಭಾರಿ ಸಂತೋಷಪಟ್ಟು ತೊಗೊಂಡು ಬಿಟ್ಟರು ಎಲ್ಲ ಮುಂದೆ ಏನು ಹೇಳ್ತೇವೆ ನಾವೀಗ? ಸಣ್ಣ ಸ್ವೀಕಾರ ಮಾಡಿಬಿಟ್ರು ಅಂತ ಹೇಳ್ಬಿಡ್ತೇವೆ. ಉಳಿದವ್ರು ಏನು ತಿಳ್ಕೊ, ತಿಂದುಬಿಟ್ರೆ ಅಂತ ತಿಳ್ಕೊಂಡ್ರೆ ಅಲ್ಲ, ಸ್ವೀಕಾರ ಮಾಡಿದ್ರು ಅಷ್ಟೇ. ಅವು ಇನ್ನೊಂದು ಸತ್ಯ ಏನಾಗುತ್ತೆ, ಇನ್ನೊಬ್ರು ಯಾರೋ ಬರ್ತಾರೆ, ಅವ್ರಿಗೆ ನಮ್ಮ ಎದುರಿಗೆ ಕೊಡ್ತಿರ್ತಾರೆ. ನಾವು ಕೊಟ್ಟಿದ್ದೀವಿ, ನಾವೇನು ಮಾಡಿ, ಏನು ನಾವು ಕೊಟ್ಟಿದ್ದು ಕೊಡಬೇಡ್ರಿ ಅಂತ ಹೇಳ್ತೀವಿ. ನಾವು ಕೊಟ್ಟಿದ್ದು ಕೊಡಬೇಡ್ರಿ ಅಂತ ಹೇಳೋದಿಲ್ಲ, ನಾವೇನು ಹೇಳ್ತೀವಿ? ನಾವು ಕೊಟ್ಟಾಯ್ತು, ಸ್ವೀಕಾರ ಮಾಡಿ ಆಯ್ತು, ಮುಗಿದೋಯ್ತು. ನಮ್ಮದಲ್ಲೇ ಅಲ್ಲದೆ ಅವ್ರು ಕೊಟ್ಟರೆ ಏನು ಕೊಟ್ಟರೆ, ನಮ್ದು ಕೊಟ್ಟರು ಅಂತ ಹೇಳೋದಿಲ್ಲ, ಅವೇನಂತ ಹೇಳೋದನ್ನ? ಅವ್ರಿಗೆ ಪ್ರಸಾದ ಕೊಟ್ಟರು ಅಷ್ಟು, ನಮಗೆ ಅಲ್ಲೇ ಅಲ್ಲದು. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಕಣ್ಣೆದುರಿಗೆ ಕೊಟ್ಟರು ಕೂಡ ಗಾಬರಿ ಆಗೋದಿಲ್ಲ ಅವು. ಸರ್ ಏನೋ ಎಲ್ಲ ಕೊಟ್ಟಿರೋ ಕೊಟ್ಬಿಟ್ಟು ನಾಳೆಯಿಂದ ತರಬಾರದು ಇವ್ರ ಹತ್ರ ಏನು ಬಂದರು ಕೂಡ ಎಲ್ಲ ಇನ್ನೊಬ್ರಿಗೆ ಕೊಟ್ಬಿಡ್ತಾರೆ ಅಂತ ಇನ್ನೂ ಖುಷಿ ಆಗ್ತದೆ ಅವ್ರಿಗೆ. ಸಾರ್ಥಕ ಆಯ್ತದೆ ಏನಂತ ತಕ್ಷಣನೇ ಕೊಟ್ಟು ಸಾರ್ಥಕ ಆಯಿತು ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ಇನ್ನೂ ಜಾಸ್ತಿ ತರ್ತಾರೆ, ಬರಬೇಕಾದ್ರೆ ಇನ್ನೂ ಹೆಚ್ಚನ್ನು ಕೊಡಲಿ ಅಂತೆ. ಆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಬಿಟ್ರೆ ಲೋಕದೊಳಗೆ ತಾವು ತಿಂದೆ ಹೋದರೂ ತೊಗೊಳ್ಳೋ ಪದ್ಧತಿ ಇದೆ, ಗೊತ್ತಾಯ್ತಾ? ಅವರು ತಿಂದೆ ಹೋದರೂ ತೊಗೊಂಡ್ರು ಅಂತ ಹೇಳೋ ಪದ್ಧತಿ ನಮಗಿದೆ. ಮತ್ತೆ ಇದೆಲ್ಲ ಏನು ತೋರಿಸುತ್ತಾಗ, ಬೇಕಾದ ವಸ್ತುವನ್ನು ಕೇವಲ ಪ್ರೀತಿಯಿಂದ ಸ್ವೀಕಾರ ಮಾಡೋದು ಕಂಡಿದೆ. ಅದು ಬಿಂಬ ಪ್ರತಿಬಿಂಬದಾರ ಅಂತಂದ್ರೆ ತಾನು ತೊಗೊಂಡ್ರೆ ಮಾತ್ರ ಹೇಳಿ ಮುಟ್ತದೆ. ಆದ್ದರಿಂದ ತೊಗೊಳ್ತೇ ತೊಗೋತಾನೆ ದೇವರು, ತನ್ನ ಪ್ರಯೋಜನಕ್ಕಲ್ಲ ಪರಪ್ರಯೋಜನಕ್ಕೋಸ್ಕರ ಅಂತ ತಿಳ್ಕೊಂಡ್ರೆ ಅದೇ ನಪ್ರಯೋಜನವತ್ವ ಅಥವಾ ಬ್ರಹ್ಮಸೂತ್ರ. ಅದೇನೆ ದೇವರು ಏನು ಸ್ವೀಕಾರ ಮಾಡ್ತಾ ಎಂದು ಸೂತ್ರ ಅಪ್ಲೈ ಮಾಡಬೇಕಂತ, ತನ್ನ ಸ್ವಂತಕ್ಕೋಸ್ಕರ ಸ್ವೀಕಾರ ಮಾಡೋದಿಲ್ಲ. ಎಲ್ಲದಕ್ಕೂ ಒಂದೇ ಆನ್ಸರ್ ಅದಕ್ಕೆ. ಮತ್ತೆ ಯಾಕೆ ಕರೆದು ಇನ್ನೊಬ್ಬರ ಪ್ರಯೋಜನಕ್ಕೂ ಸ್ವೀಕಾರ ಮಾಡ್ತಾನೆ, ಸಿಂಪಲ್. ಎದ್ದ ಆಂದೋಲಿಕ ಏನ ಏನ ಅದು ಅದಲ್ಲ, ಅದು ಬೇರೆ. ಅದು ಸ್ವೀಕಾರ ಮಾಡ್ತಾರೆ ಎಂಬ ವಿಚಾರ ಪ್ರಶ್ನೆ ಅಷ್ಟೇ. ಈಗ ಯಾರ್ದು ಅನ್ನೋ ಪ್ರಶ್ನೆ ಬಂದಾಗ ಅವಂದೇ ದೇವ್ರದ್ದು. ಸ್ವೀಕಾರ ಮಾಡೋದು ಕೂಡ ಯಾರ್ದದು? ತಂದೆ ತಾನು ಸ್ವೀಕಾರ ಮಾಡ್ತಾನೆ ಹೊರತು ಬೇರೆ ಅಲ್ಲ. ನೆನ್ಪು ಮಾಡಬೇಕು. ಯಜ್ಞದ ಆಂದೋಲಿಕಂ ಸ್ವಚ್ಛ ಅಪೇಕ್ಷಿತಂ ತೇನ ಸಮಸ್ತೇನಾಪಿ ಪೂಜಾ ಸಾಧನ ದ್ರವೇಣ. ತಂದೆ ತಾನು ಸ್ವೀಕಾರ ಮಾಡ್ತಾನೆ ಅನ್ನೋದಕ್ಕೆ ಮಡಕ್ಕೆ ಸೇವಾಕರ್ತರು ಕೊಟ್ಬಿಡ್ತಾರೆ. ಕೆಲವು ಸಲ ಸೇವೆ ದುಡ್ಡು ಕೊಡ್ತಾರೆ, ಏನೇನೋ ಒಯ್ಯೋದಿಲ್ಲ, ಗೊತ್ತಾಯ್ತಾ? ಆಚೆವನಕ್ಕೆ ಪಾತ್ರೆ ಕೂಡ ಒಯ್ಯೋದಿಲ್ಲ, ಊಟಕ್ಕೆ ಪಾತ್ರೆನೂ ಒಯ್ಯೋದಿಲ್ಲ. ಅದೆಲ್ಲ ಅವ್ರು ಏನು ಮಾಡಿರ್ತಾರಪ್ಪ, ಅವೆಲ್ಲ ರೆಡಿ ಮಾಡಿರ್ತಾರೆ. ಶ್ರಾದ್ದಕ್ಕೆ ಹೋಗ್ತಾನೆ, ಎರಡು ಕೂಡ ಅವರೇ ತಯಾರು ಮಾಡಿರ್ತಾರೆ. ಇವ್ರು ಹೋಗ್ತಾರೆ ಕೊಡ್ತಾರೆ, ಎಲ್ಲ ಪದಾರ್ಥ ಅವ್ರದೇ, ಗೊತ್ತಾಯ್ತಾ? ಕೊಡ್ತಾರೆ, ಅಟ್ಲೀಸ್ಟ್ ಇದು ದುಡ್ಡಾರು ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ. ಅಲ್ಲಿ ಏನಿಲ್ಲೇ ಇಲ್ಲ, ಅದು ಅಡ್ವಾನ್ಸ್ ಬರ್ಕೊಂಡ್ಬಿಟ್ಟು ಮುಂದೆ ಯಾವ್ದಾರು ಕೊಡ್ತೀವಿ ಅಂತ ಬಳಸಿಬಿಟ್ಟು ಎಷ್ಟು ಪದ್ಧತಿ ಆಗ್ಬೋದು. ಕೆಲವು ಕರುಣೆಯಿಂದ ಆ ರೀತಿ ಮಾಡೋ ಸಾಧ್ಯತೆ ಇದೆಯಲ್ಲ. ಈಶಾವಾಸ್ಯ ವಿಧಂ ಸರ್ವ, ದೇವ್ರು ಏನು ಕೊಟ್ಟರು ಏನದು, ದೇವ್ರದೇ ಹೊತ್ತು ಮತ್ತೇನದು. ಅದನ್ನು ಯಾರು ಕೊಡ್ತಾರೆ, ಸ್ವಲ್ಪ ಕೊಟ್ಟಿರ್ತಾರೆ, ಒಂದು 20 ಜನ ಹಂಚಿಬಿಡ್ತಾರೆ ಕರುಣೆ ಅಂತೇಳಿ. ಅವ್ರು ನಿಮ್ಮ ನಿಮ್ಮ ಪಾತ್ರೆ ಮುಂದಿಟ್ರು, ನಿಮ್ಮ ನಿಮ್ಮ ಪಾತ್ರೆ ಅಂತಾರಾಗ. ಆ್ಯಕ್ಚುಲಿ ಇವ್ರ ಪಾತ್ರೆ ಅದು, ಕರೆಯೋದೇನಂತ ಕರೀತಾರೆ, ನಿಮ್ಮ ನಿಮ್ಮ ಪಾತ್ರೆ ಸರಿಯಾಗಿ ಇಟ್ಕೊಡ್ರಿ ಅಂತ ಹೇಳ್ತಾರೆ. ಆದರೆ ನಿಮ್ಮ ನಿಮ್ಮ ಪಾತ್ರೆ ಅದನ್ನು ಅಡ್ರೈನ್ ಮಾಡ್ಕೊಂಡು ಬರಗಿ ಓದ್ಬಿಟ್ರೆ ಬಂದಿದ್ದಾಗೆ ನಿಮ್ಮ ನಿಮ್ಮ ಪಾತ್ರೆ ತಂದ್ರೆಲ್ಲ ಕ್ಲಿಯರ್ ಆಗಿದ್ದೀರಿ, ಓದ್ಬಿಡ್ತೀರಿ ಅಂತ ಹೇಳಾಗಿಲ್ಲ. ಎಲ್ಲಿವರೆಗೆ ನಿಮ್ಮ ಪಾತ್ರೆ ಇದು, ಈ ಕಾರ್ಯ ಉಪಯೋಗಿಸೋದು ನಿಮ್ಮ ಪಾತ್ರೆ ಅಷ್ಟೇ. ದೇಹ ಕೂಡ ಹಾಗೆ, ಸಾಧನೆ ಮಾಡೋವರೆಗೂ ದೇಹ, ಅಲ್ಲಿವರೆಗೆ ನಮ್ಮ ದೇಹ ಅಲ್ಲ, ಅದು ತಾನೇ ಯಾರೋ ತನ್ನ ದೇಹವೇ ಯಾರೋ ಅಷ್ಟೇ. ಅದನ್ನೆಲ್ಲ ಕ್ಲಿಯರ್ ಹೇಳೋದ್ರಿಂದ ನಮಗೆ ಈ ಪೂಜಾ ಪದ್ಧತಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದರಿಂದ ದೇವರಿಗೋಸ್ಕರ ಪೂಜೆ ಶಬ್ದಕ್ಕೆ ಅರ್ಥ ಏನು, ದೇವರು ಸ್ವೀಕಾರ ಮಾಡ್ತಾರೆ ಅಂತ ಪೂಜನ, ಸ್ವೀಕಾರ ಮಾಡಿದ್ರೆ ಯಾತಕ್ಕೆ ಪೂಜೆ, ನಮಗೇನು ಲಾಭ, ಅದರಿಂದ ಲಾಭ ಆಗೋದು ಕಾರಣ ಏನು, ಇವೆಲ್ಲ ಪ್ರಶ್ನೆ ಹಾಕ್ಕೊಂಡ್ರೆ ಕ್ಲಿಯರಾಗಿ ಅದು ಅರ್ಥ ಆಗುತ್ತೆ. ಅದನ್ನು ನಾಳೆ ಮತ್ತೆ ಕಂಟಿನ್ಯೂ ಮಾಡೋಣ. ಓಂ ಶ್ರೀ ಅಸ್ಪತ್ತೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾಪತ್ಯ ತಪಸೆ ಜಗಜ್ಜನ್ಮಸ್ತೇ ಮಡೆಯ ರಚನಾಶೀಲ ಬುಹುಷೇ ನಮೋ ಅಶೇಷಾಂನಾಯ ಸ್ಮೃತಿ ಹೃದಯ.